प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। यस्मात् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति। सर्वोत्तमो विष्णुरथो रमा च ब्रह्मा च वायुश्च तदीयपत्न्यौ अन्ये च देवाः सततं प्रसन्ना हरौ सुभक्तिं मयि सन्दिशन्तु। श्रीगुरुभ्यो नमः। हरिः ओम्। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ಪರಮಪವಿತ್ರವಾದ ಶ್ರೀಮನ್ ಮಹಾಭಾರತದಲ್ಲಿ ವನಪರ್ವದಲ್ಲಿ ಪಾಂಡವರು ಯಾವ ರೀತಿಯಾಗಿ ವನವಾಸವನ್ನು ಪ್ರಾರಂಭ ಮಾಡಿದ್ದಾರೆ ಅಂಥ ವನವಾಸದ ಪ್ರಸಂಗದಲ್ಲಿ ದುರ್ಯೋಧನ ತಾನು ಮಾಡಿದ್ದೇ ದೊಡ್ಡ ಅಪರಾಧ, ಅದು ಸಾಲದವನ್ನ ಹಾಗೆ ವನದಲ್ಲಿದ್ದಂಥ ಪಾಂಡವರನ್ನು ದಂಡೆತ್ತಿ ಹೋಗಿ ಯುದ್ಧದಲ್ಲಿ ಸಂಹಾರ ಮಾಡಬೇಕು ಅಂತಕ್ಕಂತಹ ಕೆಟ್ಟ ಯೋಚನೆಯನ್ನು ಮಾಡಿದ. ಯುದ್ಧ ಮಾಡೋದು ತಪ್ಪಲ್ಲ, ಆದರೆ ಯುದ್ಧ ಮಾಡಬೇಕಾದ್ರೆ ಅದಕ್ಕೆ ಯುದ್ಧವನ್ನು ತೀರ್ಮಾನಿಸಿಬಿಟ್ಟು ಸೈನ್ಯದ ಸಮೇತವಾಗಿ ಅವರೂ ಸೈನ್ಯವನ್ನು ಹೊಂದಿದ್ದು ಎಲ್ಲ ಮಾಡಿದರೆ ಯುದ್ಧ, ಪಾಂಡವರು ವನದಲ್ಲಿದ್ದಾರೆ, ಇವರು ಸೈನ್ಯ ತಗೊಂಡು ಹೋಗೋದು, ಆಕ್ರಮಣ ಮಾಡೋದು, ಕೊಲ್ಲೋದು, ಇದೆಂಥ ಯುದ್ಧ ಇದು ಒಂದು. ಅದು ಒಂಥರ ದರೋಡೆ ಆಗುತ್ತೆ ಹೊರತು ಯುದ್ಧ ಆಗೋದೇ ಇಲ್ಲ. ಅವನು ದ್ಯೂತ ಆಡಿದರೂ ಅಲ್ಲಿ ಮೋಸನೆ, ಯುದ್ಧಕ್ಕಂತ ಶುರು ಮಾಡಿದರೂ ಅಲ್ಲೂ ಮೋಸನೆ. ಅಂದರೆ ದುರ್ಯೋಧನ ತನ್ನ ಯಾವ ವ್ಯವಹಾರದಲ್ಲೂ ಸಹ ಪ್ರಾಮಾಣಿಕತೆಯನ್ನು ಉಳಿಸಿಕೊಂಡಿದ್ದೇ ಇಲ್ಲ ಅಂತ ಹೇಳೋದಕ್ಕೆ ಸಾಕ್ಷಿ ಅದು. ಆದರೆ ಪಾಂಡವರ ಬಲದ ಮುಂದೆ ಇವಾಗಲೂ ಅವನ ಬಲ ಏನೂ ಅಲ್ಲೋದನ್ನು ವೇದವ್ಯಾಸರು ಬಂದು ಮತ್ತೊಮ್ಮೆ ತಿಳಿಸಿ ನಿಲ್ಲಿಸ್ತಾರೆ. ಕೊನೆಗೆ ನಿರ್ವಾಹಿತ ಧೃತರಾಷ್ಟ್ರರಾಜ ನಿಲ್ಲಿಸಬೇಕಾಯಿತು. ಮೈತ್ರಿಯರು ಬಂದಾಗ ಅವರ ಮಾತನ್ನು ಕೂಡ ಉಪಯೋಗ ಮಾಡಿಕೊಳ್ಳಿಲ್ಲ ದುರ್ಯೋಧನ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳುತ್ತಾರೆ, ಗೊತ್ತಿಲ್ಲದೆ ತಪ್ಪು ಮಾಡೋದು ಬೇರೆ, ಗೊತ್ತಿದ್ದು ತಪ್ಪು ಮಾಡೋದು ಬೇರೆ. ಗೊತ್ತಿಲ್ಲದೆ ತಪ್ಪು ಮಾಡಿದವನಿಗೆ ಅವನಿಗೂ ಶಿಕ್ಷೆ ಇದೆ, ಗೊತ್ತಿದ್ದು ಮಾಡಿದವನಿಗೂ ಶಿಕ್ಷೆ ಇದೆ. ಆದರೆ ತಿಳಿದು ಮಾಡಿದವನಿಗೆ ಶಿಕ್ಷೆ ಯಾವಾಗಲೂ ಹೆಚ್ಚು ಎಂಬುದನ್ನು ಶಾಸ್ತ್ರ ಹೇಳುತ್ತದೆ. ಇವತ್ತು ಅಷ್ಟು ತಪ್ಪು ಮಾಡಿದಾಗ ಅಟೆಂಡರ್ ಮೊದಲಾದವರಿಗಾದ ಶಿಕ್ಷೆನೇ ಬೇರೆ, ಅಧಿಕಾರಿಗಳಿಗೆ ಕೂಡ ಶಿಕ್ಷೆನೇ ಬೇರೆ. ಅಧಿಕಾರಿ ಸಸ್ಪೆಂಡ್ ಆಗ್ತಾನೆ, ಡಿಸ್ಮಿಸ್ ಆಗ್ತಾನೆ, ವಿಶೇಷವಾದ ರೀತಿಯಲ್ಲಿ ಅವನಿಗೆ ಅಪಾಯ ಉಂಟು. ಆದರೆ ಇವರಿಗೆ ಅಂಥ ಅಪಾಯವಿಲ್ಲ, ಕಾರಣ ಕಡಿಮೆ ತಿಳುವಳಿಕೆ ಇದ್ದವರಿಗೆ ಶಿಕ್ಷೆಯ ಪ್ರಮಾಣ ಕಡಿಮೆ ಅನ್ನೋದು ಲೋಕನ್ಯಾಯ ಕೂಡ ಹೌದು. ಆ ದೃಷ್ಟಿಯಲ್ಲಿ ಪಾಂಡವರ ಆ ಒಂದು ಹಿರಿಮೆ ಅಪೂರ್ವ, ದುರ್ಯೋಧನಾದಿಗಳ ಒಂದು ಮೋಸ ಅಂತನೂ ಹೆಚ್ಚೆಚ್ಚು ಇನ್ನೂ ಪಾಪಕ್ಕೆ ಕಾರಣ ಆಗ್ತಾ ಇದೆ. ಪಾಂಡವರು ತಿಳಿದೂ ಸಹ ಸಮರ್ಥರಾದರೂ ಸಹ ಒಂದು ಹಂತದಲ್ಲಿ ವನವಾಸವನ್ನು ಒಪ್ಪಿಕೊಂಡು ನಡೆಸ್ತಾ ಇದ್ದಾರೆ. ದುರ್ಯೋಧನಾದಿಗಳು ತಪ್ಪನ್ನು ಮಾಡಿದ್ದಲ್ಲದೇನೆ ಎಷ್ಟೆಲ್ಲ ತಿಳಿಯ ಅವಕಾಶ ಕೊಟ್ಟರೂ ಕೂಡ ತಿಳ್ಕೊಳ್ಳದೆ ಹೋಗಿದ್ದು ಒಂದು ಅನರ್ಥ ಅಂತ ಕರೀತಾರೆ. ನಿಜವಾದ ಅರ್ಥದಲ್ಲಿ ತಿಳುವಳಿಕೆ ಇಲ್ಲದೆ ಇರೋದು ಬೇರೆ, ತಿಳ್ಕೊಳ್ಳದೆ ಇರೋದು ಬೇರೆ. ತಿಳ್ಕೊಳ್ಳೋದ್ರಲ್ಲಿ ಎರಡು ಭಾಗ, ತಿಳಿಸೋರಿಲ್ಲ ತಿಳ್ಕೊಂಡಿಲ್ಲ ಅನ್ನೋದು ಭಾಗ ಬೇರೆ, ತಿಳಿಸೋರಿದ್ದು ತಿಳ್ಕೊಂಡಿಲ್ಲ ಅನ್ನೋದು ಭಾಗ ಬೇರೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಯದಾತು ಜ್ಞಾನಿ ಸದ್ಭಾವೇ ನೈವ ಗೃಹಂತಿ ತತ್ಪರಂ ನಿಶ್ಚಯೇನ ತಮೋ ಯಾಂತಿ. ತಿಳಿಸೋರಿದ್ದಾಗಲೂ ತಿಳಿಸದೆ ತಿಳ್ಕೊಳ್ಳದೆ ಹೋದರೆ ಆ ಅಪರಾಧ ಹೆಚ್ಚಾಗತ್ತೆ ಅಂತ ಹೇಳಿದ್ದಾರೆ. ಮೈತ್ರಿಯರಂಥವ್ರನ್ನ ಕಳಿಸಿ ಧೃತರಾಷ್ಟ್ರ ಸ್ವತಃ ತಾವು ಹೇಳಿ ಇಷ್ಟೆಲ್ಲ ಮಾಡಿದರೂ ತಿಳ್ಕೊಂಡಿಲ್ಲ ಅಂತ ಹೇಳಿದರೆ ಅವನ ಪಾಪದ ಪ್ರಮಾಣ ತುಂಬ ದೊಡ್ಡದು ಅಂತ ಹೇಳೋದಕ್ಕೆ ಒಳ್ಳೆಯ ದೃಷ್ಟಾಂತ ಇದೆ. ಈ ಮಾತನ್ನು ಸರಿಯಾಗಿ ಗಮನಿಸಿ ನಾವು ಆಗ ಯೋಚನೆ ಮಾಡಬಹುದು. ಎಲ್ಲರಿಗೂ ತಿಳ್ಕೊಂಡಿಲ್ಲ, ತಪ್ಪು ತಪ್ಪೇನೆ, ಮತ್ತು ನಮಗಿರೋ ಅವಕಾಶಗಳು ತುಂಬ ಹೆಚ್ಚು. ಇಂಥ ಅವಕಾಶ ಹಿಡಿದಾಲೂ ತಿಳ್ಕೊಳ್ಳದೆ ಹೋದರೆ ನಮಗೆ ಬರತಕ್ಕಂತಹ ಪಾಪದ ಪ್ರಮಾಣವೂ ಹೆಚ್ಚಾಗುತ್ತೆ. ತಿಳ್ಕೊಂಡ್ರೆ ಬರೋ ಪುಣ್ಯನೂ ಹೆಚ್ಚು, ತಿಳ್ಕೊಳ್ಳದೆ ಹೋದರೆ ಬರೋ ಪಾಪನೂ ಹೆಚ್ಚು ಅಂತ ಹೇಳೋದಕ್ಕೆ ಈ ದುರ್ಯೋಧನ ಪ್ರಸಂಗ ಒಳ್ಳೆಯ ದೃಷ್ಟಾಂತ ಇದೆ. ಅಲ್ಲೂ ಮತ್ತೆ ಹೇಳ್ತಾರೆ ಅಷ್ಟೆಲ್ಲ. ಇವತ್ತು ಕ್ಲಾಸ್ ಲೋಕದಲ್ಲೂ ಹಾಗೇನೆ, ಕ್ಲಾಸಸ್ ನಡೆದೇ ಇಲ್ಲ, ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ. ಹಾಗಾದ್ರೆ ಇನ್ಸ್ಟಿಟ್ಯೂಷನ್ದೇ ತಪ್ಪದು ಇವತ್ತು. ಆದರೆ ಸರಿಯಾಗಿ ನಡೆದಿದೆ, ಇವನು ಹೋಗಿಲ್ಲ, ಸರಿಯಾಗಿ ಓದಿಲ್ಲ ಅಂತ ಹೇಳಿದರೆ ಇವಂದೇ ತಪ್ಪೇ ಹೊರತು ಅದು ಇನ್ಸ್ಟಿಟ್ಯೂಷನ್ ತಪ್ಪಲ್ಲ. ಇದು ಇವತ್ತು ನಮಗೆ ನಾವು ತಿಳ್ಕೊಳ್ಳೋ ಅವಕಾಶ ಎಷ್ಟಿದೆ ಅಂದರೆ ಭಗವದ್ಗೀತೆಯಿಂದ ಹಿಡಿದು ರಾಮಾಯಣ, ಮಹಾಭಾರತ, ಭಾಗವತ, ಹರಿದಾಸರ ಹಾಡುಗಳಿಂದ ಹಿಡಿದು ಬೇಕಾದಷ್ಟು ಅನುಕೂಲತೆಗಳು. ಇಷ್ಟಾದರೂ ತಿಳ್ಕೊಂಡಿಲ್ಲ ಅಂತ ಕೇಳಿದರೆ ನಾವು ಅದಕ್ಕೇನು ಕಾರಣನೂ ಕೊಡೋಕ್ಕೆ ಬರೋದೇ ಇಲ್ಲ. ಅದು ಯಾರಿಗೂ ಇರೋದೇ ಗೊತ್ತಿಲ್ಲವಲ್ಲ ಅಂಥ ಜನಾಂಗದವರಿಗೆ, ಅವರಿಗೂ ಪಾಪ ಉಂಟು. ಇಷ್ಟು ಪಾಪ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಮ್ಮ ಜವಾಬ್ದಾರಿ ತುಂಬ ಹೆಚ್ಚಿದೆ. ದುರ್ಯೋಧನನಿಗೆ ಅಷ್ಟೆಲ್ಲ ವಿಶೇಷ, ಒಳ್ಳೆ ವಂಶದಲ್ಲಿ ಹುಟ್ಟಿದ್ದಾನೆ, ಚಂದ್ರವಂಶ, ಅದರಲ್ಲಿ ಕುರುವಂಶ. ಪಾಂಡವರಿಗೇನೇನು ಅವಕಾಶ ಇತ್ತೋ ಎಲ್ಲ ಅವಕಾಶ ದುರ್ಯೋಧನನಿಗಿದೆ. ಆದರೆ ಪಾಂಡವರು ನೋಡಿದರೆ ಲೋಕಮಾನ್ಯರಾಗಿ ಅವರು ಬೆಳೀತಾ ಇದ್ದಾರೆ, ದುರ್ಯೋಧನಾದಿಗಳು ಲೋಕ ನಿಂದಿತರಾಗಿ ಇವರು ಬೆಳೀತಾ ಇದ್ದಾರೆ. ಎಲ್ಲ ದೃಷ್ಟಿಯಿಂದ ದುರ್ಯೋಧನಿಗೆ ಹೆಚ್ಚು ಅವಕಾಶ ಕೊಟ್ಟಿದ್ದಾರೆ. ಆ ಲೆಕ್ಕದೊಳಗೆ ಮೈತ್ರಿಯರನ್ನು ಕಳಿಸಿ ವಿಶೇಷವಾಗಿ ಮತ್ತೆ ಮತ್ತೆ ಹೇಳಿಸಿ ವಿದುರನ ಕೈಯಲ್ಲಿ ಹೇಳಿಸಿ, ಮುಂದಂತೂ ಸಾಕಷ್ಟು ವಿವರಗಳು ಬರುತ್ತೆ ಆ ಬಗ್ಗೆ. ಇಷ್ಟಾದರೂ ದುರ್ಯೋಧನಾದಿಗಳು ಉಪಯೋಗ ಮಾಡಿಕೊಡುತ್ತಾ ಇಲ್ಲವನೋ ಅನ್ನೋದು ಅವರ ಸ್ವರೂಪತಃ ದುಷ್ಟರು ಅಂತ ಹೇಳೋದಕ್ಕೆ ಒಳ್ಳೆಯ ಸಾಕ್ಷಿ. ಮೈತ್ರಿಯರು ಹೊರಟೋದರು, ಕೊನೆಗೆ ಅವರಿಂದ ಶಾಪನೂ ಪಡ್ಕೊಂಡ. ಪಾಂಡವರು ವನವಾಸವನ್ನು ಮುಂದುವರೆಸಿದ್ದಾರೆ. ಆಗ ಭಗವಂತನಾದ ಕೃಷ್ಣ ಅವರನ್ನು ನೋಡಲಿಕ್ಕೆ ಅಂತ ಆಗಮಿಸ್ತಾ ಇದ್ದಾನೆ. ಇದು ಕೃಷ್ಣನ ಅತ್ಯಂತ ಕಾರುಣ್ಯದ ಮತ್ತೊಂದು ಮುಖ. ಇದು ತನ್ನ ಭಕ್ತರು ಆಪತ್ತಿನಲ್ಲಿದ್ದಾರೆ, ಅವರನ್ನು ಕಂಡು ಮಾತಾಡಲಿಕ್ಕೆ ಸ್ವತಃ ತಾನೇ ಭಗವಂತ ಬರ್ತಾ ಇದ್ದಾನೆ. ಕೆಲವೊಮ್ಮೆ ಭಕ್ತನನ್ನು ಕಳಿಸಿಕೊಡ್ತಾನೆ. ನೋಡಿ, ಒಳ್ಳೆಯ ಕೆಲಸ ಆಯಿತು. ಆಗ ತಾನು ಹೋಗದೆ ಕೃತವರ್ಮನನ್ನು ಕಳಿಸಿ ಅಭಿನಂದನೆ ಮಾಡಿಸಿದ್ದಾನೆ. ಯಾವಾಗಂತ ಜ್ಞಾಪಕ ಇರಬೇಕು. ಪಾಂಡವರು ದೃಪದರನ್ನು ಸೆರೆ ಹಿಡಿದು ದ್ರೋಣಾಚಾರ್ಯರಿಗೆ ಗುರುದಕ್ಷಿಣೆಯಿಂದ ಒಪ್ಪಿಸಿದ ಪ್ರಸಂಗದೊಳಗೆ ಅದು ದೊಡ್ಡ ದಾಖಲೆಯ ವಿಜಯ ಪಾಂಡವರು ಮಾಡಿತ್ತು. ಆಗ ಕೃಷ್ಣ ಅಲ್ಲಿಗೆ ತಾನು ಹೋಗಿಲ್ಲ, ನೇರವಾಗಿ ಕೃತವರ್ಮನನ್ನು ಕಳಿಸಿ ಅಭಿನಂದನೆ ಮಾಡಿಸಿದ್ದಾನೆ. ಪಾಂಡವರೇ, ನಿಮ್ಮ ಜಯನನಿಗೆ ಭಾರಿ ಸಂತೋಷ ಕೊಟ್ಟಿದೆ ಅಂತ ಹೇಳಿ ಲೋಕದೃಷ್ಟಿಯಲ್ಲಿ ಅಭಿನಂದನೆ ಮಾಡತಕ್ಕಂಥ ಕೆಲಸವನ್ನು ಮಾಡಿಬಿಟ್ಟಿದ್ದಾನೆ. ಆದರೆ ಪಾಂಡವರು ಈ ವನದಲ್ಲಿದ್ದಾರಲ್ಲ, ಮಾತಾಡೋದಕ್ಕೆ ತಾನೇ ಬರ್ತಾ ಇದ್ದಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಸಂತೋಷದ ಸಮಾರಂಭದಲ್ಲಿ ಸಹ ಅಭಿನಂದನೆ ಕರ್ತವ್ಯ, ದುಃಖದ ಸಮಾರಂಭ ಸಮಯ ಬಂದಾಗ ಸಾಂತ್ವನ ಹೇಳೋದು ಕರ್ತವ್ಯ. ಅವೆರಡೂ ಮುಖ್ಯ ಕರ್ತವ್ಯನೇ. ಅದೆರಡರಲ್ಲಿ ನಾವು ಕಂಪ್ಯಾರಿಟಿವ್ ಇಂಪಾರ್ಟೆನ್ಸ್ ವಿಚಾರ ಮಾಡಲಿಕ್ಕೆ ಹೊರಟ್ರೆ ದುಃಖದಲ್ಲಿದ್ದವರಿಗೆ ಹೆಚ್ಚು ಒಂದು ಸಾಂತ್ವನದ ಅವಶ್ಯಕತೆ ಜಾಸ್ತಿ ಇರುತ್ತದೆ. ಆದ್ದರಿಂದ ಅಂಥ ಹೊತ್ತಲ್ಲಿ ದೊಡ್ಡವರು ತಾವೇ ಹೋಗ್ತಕ್ಕಂಥದ್ದು ಭಾರಿ ಮುಖ್ಯವಾದ ವಿಚಾರ. ಕೃಷ್ಣ ಪರಮ ಸ್ವತಃ ತಾನು ಬಂದು ಪಾಂಡವರಿಗೆ ದರ್ಶನ ಕೊಡ್ತಾ ಇದ್ದಾನೆ. ಪಾಂಡವರಿಗೆ ಕೃಷ್ಣರ ದರ್ಶನದಿಂದ ಆದ ಆನಂದಕ್ಕಂತೂ ಮಿತಿಯೇ ಇಲ್ಲ. ವಿಗ್ರಹಾದಿಗಳ ದರ್ಶನಕ್ಕೇನೆ ಅಷ್ಟು ಮಹತ್ವ ಕೊಡ್ತಿರಬೇಕಾದರೆ ಕೃಷ್ಣ ತಾನಾಗಿ ಅಲ್ಲಿಗೆ ಬಂದಾಗ ಪಾಂಡವರ ಸಂಭ್ರಮ ಕಿತಿಮಿತಿಗಳೇ ಇಲ್ಲ. ನಿನ್ನೆ ಹೇಳಿದಂತೆ ಅವರ ದುಃಖವೆಲ್ಲ ನೋಡುವ ಕಣ್ಣರ ಜನಗಳಿಗೆ ದುಃಖ, ಆದರೆ ಅವರಂತೂ ಅಕ್ಷಯ ಪಾತ್ರೆಯಿಂದಾಗಿ ಒಂದು ಕಡೆಗೆ, ಮತ್ತು ಸ್ವಾಭಾವಿಕವಾಗಿ ಅವರ ಮನಸ್ಸೆಲ್ಲ ದೇವರ ಚಿಂತನೆ ಮಾಡ್ತಾ ಇದ್ದಿದ್ದರಿಂದ ಅಂಥವ್ರಿಗೆ ದುಃಖ ಒಳಗೆ ತಟ್ಟೋದಿಲ್ಲ. ಅದೊಂದು ವಿಶೇಷ ಅಂಶ. ಅದು ದುಃಖ ಆಗೋದು ಬೇರೆ, ಅನುಭವ ಆಗೋದು ಬೇರೆ. ದುಃಖದ ಪ್ರಸಂಗ ಬರೋದು ಬೇರೆ, ಅನುಭವ ಆಗೋದು ಬೇರೆ. ದುಃಖದ ಪ್ರಸಂಗನೇ ಬಂದಿಲ್ಲ, ಯೋಚನೆ ಇಲ್ಲ. ದುಃಖದ ಪ್ರಸಂಗ ಬಂದಿದೆ, ಬಂದವರು ಅನುಭವ ಆಗುತ್ತೆ ಅಂತೇನೂ ಇಲ್ಲ. ನೋಡೋರಿಗೆ ಕಾಣಿಸುತ್ತೆ ಭಾರಿ ಅಂತ ಹೇಳಿಬಿಟ್ಟು, ಆದರೆ ಅವರಿಗೆ ಅನುಭವ ಆಗಬಹುದು ಅಂತ ನಿಯಮ ಏನೂ ಇಲ್ಲ. ಸುಖನೂ ಹಾಗೇನೆ, ನಮ್ಗೆ ನೋಡೋದಕ್ಕೇನು ಕಾಣಿಸುತ್ತೆ ಭಾರಿ ಸುಖವಾಗಿದ್ದಾರೆ ಅಂತ ಕಾಣಿಸುತ್ತೆ. ಒಳಗೆ ಕೇಳಿ ಅದು ಅಯ್ಯೋ ಅಂತಲೇ ಶುರು ಮಾಡೋದು. ಏನು ಮನೆ ಇದೆ, ಏನು ಕಾರು, ಏನು ಸ್ವಾಮಿ ಅಂತ ಕೇಳಿದೆ, ಅದೆಲ್ಲ ಇದೆ, ಅಯ್ಯೋ ಏನು ಹೇಳ್ತೇನೆ ನಾನು ದುಃಖ ಅಂತ ಶುರು ಮಾಡಿಬಿಡ್ತಾರೆ. ಅಂದರೆ ಹೊರಗೆ ಸುಖದ ಬೇಕಾದ ಸುಖದ ಕಾರಣಗಳಿವೆ, ಒಳಗೆ ಸುಖ ಇಲ್ಲ. ಹೊರಗೆ ಬೇಕಾದ ದುಃಖದ ಕಾರಣ ಇದೆ, ಒಳಗೆ ನೋಡಿದರೆ ಸುಖ ಇದೆ. ಹೊರಗೆಲ್ಲ ಲೈಟ್ ಹೋಗಿ, ಒಳಗೆ ಲೈಟ್ ಇರುತ್ತಲ್ಲ ಆ ಟೈಪ್. ಹೊರಗೆಲ್ಲ ಲೈಟ್ ಹೋಗಿರುತ್ತೆ, ಒಳಗೆ ಲೈಟ್ ಇರುತ್ತೆ. ಅದು ನಾವೇ ಮಾಡಿಕೊಂಡ ವ್ಯವಸ್ಥೆ ಇದ್ದ ಹಾಗೆ ಸಜ್ಜೀವರಿಗೆ ಯಾವಾಗಲೂ ಭಗವಂತನ ಧ್ಯಾನದಿಂದಾಗಿ ಒಳಗೆ ದುಃಖ ತಟ್ಟೋದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಮುಖ್ಯವಾದ ಪ್ರಶ್ನೆಗೆ ಒಂದು ಉತ್ತರ ಸಿಗುತ್ತೆ. ಇಂಥ ಭಗವದ್ಭಕ್ತರಾಗಿ ಸದ್ಧರ್ಮದಲ್ಲಿ ಬದುಕಿದರೆ ಅವರಿಗೂ ಕೂಡ ಇಂಥ ಕಷ್ಟ ಬರೋದಾದರೆ ಧರ್ಮಕ್ಕೇನು ಬೆಲೆ ಇದೆ ಅಂತ ಪ್ರಶ್ನೆ ಬರುತ್ತೆ. ಮತ್ತು ಪ್ರಾಮಾಣಿಕತೆಗೆ ಏನು ಬೆಲೆ ಇದೆ? ತುಂಬ ಜನ ಇಂಥ ಪ್ರಶ್ನೆಯನ್ನು ಇವತ್ತು ಕೇಳ್ತಾರೆ, ಕೇಳಿ ತೀರ್ಮಾನ ಮಾಡ್ಕೊಂಡ್ಬಿಡ್ತಾರೆ. ಬೆಲೆ ಇಲ್ಲ ಅಂತ ಪ್ರಶ್ನೆ ಕೇಳಿದರೆ ಪುಣ್ಯ, ತೀರ್ಮಾನವೇ ಮಾಡ್ಕೊಂಡ್ಬಿಡ್ತಾರೆ ಬೆಲೆ ಇಲ್ಲ ಅಂತ ಹೇಳಿಬಿಟ್ಟು. ನಾವೇ ಸರಿ ಬದಬೇಕು ಅಂತ ಯೋಚನೆ ಮಾಡಿ ಉಳಿದವರಂತೆ ನಾವು ಭ್ರಷ್ಟಾಚಾರಕ್ಕೆ ಪ್ರಶ್ನೆ ಇಲ್ಲ. ಪರಸ್ಥಿತಿ ಎತ್ತರ ತಪ್ಪಿಸಿಬಿಟ್ಟಿದ್ದಾರೆ, ದುಃಖದ ಹೆಸರೇ ಇಲ್ಲ. ಅಂದ್ರೆ ಸಾಮಾನ್ಯವಾಗಿ ಮುಳ್ಳು ತೆಗಿಬೇಕಾದ್ರೆ ಆದ ದುಃಖ ಕೂಡ ಆ ಟೈಮ್ನಲ್ಲಿ ಆಗೋದಿಲ್ಲ. ಉಳಿದಲ್ಲಿ ಎಲ್ಲ ಎಕ್ಸಾಂಪಲ್ ತಗೊಳ್ಳೋಕೆ ಹೋಗಬಾರ್ದು. ನನಗೆ ದೃಷ್ಟ ಅಂತೆ ಸರ್ವಸಾಮ್ಯಂ ಅಂತಾನೆ ನಿಯಮ. ಸಿದರಿನ ಆಪರೇಷನ್ ಮಾಡ್ತಾರೆ, ಎಷ್ಟು ದುಃಖ ಇರುತ್ತೆ ಆ ಕಾಲಕ್ಕೆ ಆಕ್ಚುಲಿ ಅನುಭವ ಬರೋದಿಲ್ಲ. ಇದನ್ನ ಅರ್ಥ ಮಾಡಿಕೊಂಡ್ರೆ ಇವತ್ತು ವೈಜ್ಞಾನಿಕವಾದಂತಹ ಹಿನ್ನೆಲೆಯಲ್ಲೇನೆ ದುಃಖ ಒಳಗಾಗದಂತೆ ವ್ಯವಸ್ಥೆ ಮಾಡ್ತಿರಬೇಕಾದ್ರೆ ಅವರು ಶಸ್ತ್ರ ಚಿಕಿತ್ಸೆ ಆಗ್ತಾ ಇದೆ ದುಃಖ ಇಲ್ಲ, ಶಾಸ್ತ್ರ ಚಿಕಿತ್ಸೆ ಆಗ್ತಾ ಇದ್ರೂ ಕೂಡ ದುಃಖ ಇಲ್ಲ ಅಂತ ಹೇಳಿದ್ದಾರೆ. ಶಸ್ತ್ರದಿಂದ ದುಃಖವನ್ನು ತಪ್ಪಿಸ್ಲಿಕ್ಕೆ ಅರಿವಳಿಕೆ ಅಂತ ಕರೀತಾರೆ ನೋಡಿದ್ರ, ಅನಸ್ಥೀಸಿಯಾ ಅಂತ ಹೇಳಿದ್ರೆ ಎಚ್ಚರ ತಪ್ಪಿಸೋದು, ಅರಿವು ಬರದಂತೆ ಮಾಡೋದು. ಜ್ಞಾನಿಗಳಿಗೆ ದುಃಖದ ಅರಿವು ಬರೋದಿಲ್ಲ ಅಂತ ಹೇಳಿಬಿಡುತ್ತೆ, ದುಃಖದ ಅರಿವು ಬರೋದಿಲ್ಲ. ಅದರಿಂದಾಗಿನೇ ಭಾಗವತ ಪುರಾಣದಲ್ಲಿ ಕೇಳುತ್ತಾರೆ, ಆ ಅವಧೂತನ ಹತ್ರ ಬಂದು ಯದುರಾಜ ಕೇಳ್ತಾನೆ, ಅಲ್ಲ ಸ್ವಾಮಿ ಇಡೀ ಲೋಕಗಳೆಲ್ಲ ಅನೇಕಾನೇಕ ದುಃಖದ ಮಧ್ಯೆ ಬೆಂದು ಹೋಗ್ತಾ ಇದೆ, ನೀವೊಬ್ಬರು ಮಾತ್ರ ಒಳ್ಳೆ ಆನಂದವಾಗಿದ್ದೀರಲ್ಲ. ಗಂಗಾಂಬಸ್ತಃ ಇವದ್ವೀಪಃ ಎಕ್ಸಾಂಪಲ್ ಕೊಟ್ಟಿದ್ದ. ಸುತ್ತ ಕಾಡ್ಗಿಚ್ಚು ಬಂದಿದ್ರೂ ಕೂಡ ಒಂದು ಆನೆ ಸುಖವಾಗಿತ್ತಂತೆ. ಯಾತಕ್ಕೆ ಅಂದರೆ ಅದು ನೀರಲ್ಲಿದೆ, ನೀರಿನ ಮಧ್ಯೆ ಇದೆ, ಗಂಗಾನದಿ ಮಧ್ಯೆ ಇದೆ, ಆದ್ದರಿಂದ ಅದು ಯೋಚನೆಯೇ ಇಲ್ಲ. ಮೊದಲೇ ನೀರು, ಅದು ಗಂಗಾನದಿಯ ನೀರು, ಅರಾವ ತಣ್ಣಗಿದೆ ಅಂತ. ಸುತ್ತಲೇ ಹೊರಗಿದ್ದವರೆಲ್ಲ ದುಃಖ ಪಡ್ತಿದ್ದಾರೆ, ಅದೊಳಗಿದ್ದವರಿಗೆ ದುಃಖ ಇಲ್ಲ. ಭಾಗವತ ಪುರಾಣದ ಮಾತು ಅದೇ ರೀತಿಯಲ್ಲಿ, ಯಾರು ಗಂಗಾ ಅಂದರೆ ಶಾಸ್ತ್ರ ಗಂಗಾ, ಶಾಸ್ತ್ರದ ಮಧ್ಯೆ ಇರ್ತಾರೆ ಅವರಿಗೆ ಲೋಕದ ಜ್ಞಾನಗಳ ದುಃಖ ಇವರಿಗಾಗದೆ ಆಗ ಸಂಭವ ಇರೋದೇ ಇಲ್ಲ. ಆದ್ದರಿಂದ ಹರಿಕಥಾ ಶ್ರವಣ ಮಾಡೋ ನಿರಂತರ, ಈ ಮಾತು ಅದಕ್ಕೆ ಹೇಳಿದ್ದು. ಹರಿಕಥಾ ಶ್ರವಣದಿಂದ ದುಃಖವನ್ನು ಗೆಲ್ತಕ್ಕಂಥ ಸಾಮರ್ಥ್ಯ ಬರುತ್ತೆ ಎಂಬುದು ಒಳ್ಳೆ ಸುಲಭವಾದ ಮಾರ್ಗ. ಡ್ರೈವ್ ಮಾಡ್ತಿರ್ತಾನೆ, ಕ್ಲಚ್ ಹೋಗ್ತಾನೆ, ಇಮ್ಮಿಡಿಯೇಟ್ಲಿ ಗೇರ್ ಡೀಲಿಂಗ್ ಆಗಿಬಿಡುತ್ತೆ. ಕ್ಲಚ್ನ ಉದ್ದೇಶನೇ ಅದು, ಅಷ್ಟು ಜೋರ ಹೋಗ್ತಿದ್ರು ಕೂಡ ಇಮ್ಮಿಡಿಯೇಟಾಗಿ ಡೀಲಿಂಗ್ ಆಗಿ ಆ ತಾಗಿಲ್ದ ಹೋಗಿಬಿಟ್ರೆ ಗೋವಿಂದ. ಕ್ಲಚ್ಚು ಇಲ್ಲ, ಬ್ರೋಕೆ ಇಲ್ಲ, ಬ್ರೇಕು ಇಲ್ಲ ಅಂತ ಹೇಳಿದರೆ ಕತೆ ಮುಗಿದೋಯ್ತು. ಆ ದೃಷ್ಟಿಯಿಂದ ಅದು ಒಳಗೆ ಮಾಡಿದ ವ್ಯವಸ್ಥೆ ಇದು, ಒಂದು ವೆಹಿಕಲ್ ಮಾಡಬೇಕಾದ್ರೆ ಮಾಡಿರ್ತಾರೆ, ಅದು ಉಪಯೋಗಿಸನೆ ಗೊತ್ತಿರಬೇಕಷ್ಟೇ. ದೇವರು ನಮಗೆ ದುಃಖದ ಸಂಸಾರದಲ್ಲಿ ಇಟ್ಟಿದ್ದಾನೆ, ದುಃಖಗೆಲ್ಲ ಉಪಾಯವನ್ನು ಹೇಳಿಕೊಟ್ಟಿದ್ದಾನೆ, ಆದರೆ ಅದನ್ನು ಉಪಯೋಗ ಮಾಡಿಕೊಳ್ಳದೆ ಹೋದರೆ ಮಾತ್ರ ಏನೂ ಪ್ರಯೋಜನ ಇಲ್ಲ. ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಠ ಸುಖ ದುಃಖದಾಹ ಆಗಮಾಪಾಯಿನೋ ಅನಿತ್ಯಾಹ ತಾಮ ಸ್ಥಿತಿಷ್ಠಸ್ವ ಭಾರತ. ಭಗವದ್ಗೀತೆಯ ಸಂದೇಶ ಅದೇನೆ, ಅರ್ಜುನ ಎಲ್ಲ ದುಃಖಗಳ ಮಧ್ಯೆ ಅಭಿಮಾನವನ್ನು ಬಿಟ್ಟು ಬದುಕೋದಿದೆಯಲ್ಲ, ಅದು ಬಹಳ ಶ್ರೇಷ್ಠವಾದಂತಹ ವಿಚಾರ. ವಿದ್ಯಾರ್ಥಿಗಳು ಹಾಗೇನೆ, ಡಿಫಿಕಲ್ಟ್ ಪ್ರಾಬ್ಲಮ್ಸು, ದಡ್ಡ ಹುಡುಗರಿಗೆ ಭಾರಿ ದುಃಖ, ಜಾಡನೇ ದುಃಖನೇ ಇಲ್ಲ, ಯಾಕೆಂದ್ರೆ ಇನ್ನೋಸ್ತಿ ಆನ್ಸರ್ ಆದ್ದರಿಂದ ದುಃಖನೇ ಇಲ್ಲ ಅವನಿಗೆ. ಅವನಿಗೆ ಖುಷಿನೋ ಖುಷಿ, ಉಳಿದವರೆಲ್ಲ ಹೋಯ್ತು ಹೋಯ್ತು ಅಂತ ಬಂತಿದ್ರೆ ಅವನು ಭಾಳ ಆನಂದವಾಗಿರ್ತಾನೆ. ಅದಕ್ಕೆ ಅವನಿಗೆ ಉತ್ತರ ಗೊತ್ತಿದೆ, ಸುಖವಾಗಿ ಬರೆದು ಬಂದುಬಿಟ್ಟಿದ್ದಾನೆ. ಅವನಿಗೆ ಡಬಲ್ ಅಡ್ವಾಂಟೇಜ್, ಅವನಿಗೆ ಬರೆದಿರೋದು ಒಂದು, ಉಳಿದವರೆಲ್ಲ ಬರೆದಿರೋದು ಜಾಗದಲ್ಲಿ ಬರೆದಿದ್ದು ಇನ್ನೂ ಪ್ಲಸ್ ಪಾಯಿಂಟ್ ಅವನಿಗೆ. ಆ ದೃಷ್ಟಿಯಲ್ಲಿ ಯಾವಾಗಲೂ ಕೂಡ ಕಷ್ಟ ಅಂಥೇಳಿ ಬಿಡೋದರಲ್ಲಿ ಹಿರಿಮೆ ಇಲ್ಲ, ಸಾಧಿಸೋದರಲ್ಲಿ ಹಿರಿಮೆ ಇದೆ. ಪಾಂಡವರ ವನವಾಸ ಮೇಲ್ನೋಟಕ್ಕೆ ದುಃಖ, ಒಳಗೆ ಅತ್ಯಂತ ಸುಖದಾಯಕವೇ ಆಗಿತ್ತು. ಅದನ್ನು ಹೇಳೋದಕ್ಕೆ ದಿವಿ ದೇವವತ್ ಸುಖಂ ಅಂತ ಹೇಳಿದ್ದಾರೆ. ಸ್ವರ್ಗಲೋಕದಲ್ಲಿ ದೇವತೆಗಳ ಆನಂದ ಏನಿದೆಯಲ್ಲ ಅದಕ್ಕೆ ಸರಿಸಾಟಿಯಾದ ಆನಂದವನ್ನು ಪಾಂಡವರು ಹೊಂದಿದ್ದಾರೆ. ಮುಕ್ತಾನಾಂ ಪಾಂಡವಾನಾಂಚ ಅಂತರಂ ಕಿಂಚಿದೈವಹಿ, ಮುಕ್ತರ ಸುಖಕ್ಕೆ ಸರಿಸಾಟಿಯಾದ ಸುಖ ಪಾಂಡವರ ಸುಖ ವನವಾಸದಲ್ಲಿದ್ದಾಗಲೋ ಅನ್ನೋದು ಬಹಳ ಮುಖ್ಯವಾದಂಥ ಅಂಶ. ಕೃಷ್ಣ ದರ್ಶನ ಕೊಟ್ಟ ಮೇಲಂತೂ ಆನಂದ ವೃದ್ಧಿಯಾದಂತೆ ಆಯಿತು. ಅವರೆಲ್ಲ ವಿಶೇಷ ರೀತಿಯಲ್ಲಿ ಕೃಷ್ಣನನ್ನು ಪೂಜಾದಿಗಳಿಂದ ಗೌರವಿಸ್ತಾರೆ. ಆಗ ಕೃಷ್ಣ ಮಾತಾಡ್ತಾನೆ, ಏನು ಏನೆಲ್ಲ ನಡೀತು ಅಂತ ಕೃಷ್ಣ ಕೇಳಿದೆ. ಏನು ಹಾಗಾಯ್ತು ಇದೆಲ್ಲ, ಹೇಗಾಯಿತು ತಾವು ಮಾತಾಡ್ಸೋಕೆ ಹೋಗೋರು ಹಾಗೆ ಮಾತಾಡೋದು, ಏನಾಯ್ತು ಇದ್ದಕ್ಕಿದ್ದಾಗ ಏನಾಯ್ತು ಅಂತೇಳಿ ಮಾತನ್ನು ಕೇಳಿದೆ. ಅವ್ರು ಎಕ್ಸ್ಪ್ಲನೇಷನ್ ಶುರು ಮಾಡ್ತಾರೆ, ಪದ್ಧತಿ ಅದು. ಬಂದು ಬಂದವರೆಲ್ಲ ಮೊದಲಿಂದ ಹೇಳೋದೇ ಪದ್ಧತಿ ಏನಾಯ್ತು ಅಂತ ಹೇಳಿಬಿಟ್ಟು ಮೊದಲಿಂದ. ಯದ್ಯಪಿ ಈ ಯಾವುದೋ ಒಂದು ಮೃತರನ್ನು ಮಾತಾಡ್ಸೋಕೆ ಹೋದಾಗಲಂತೂ ಅವರು ಸತ್ತೋರ ದುಃಖಕ್ಕಿಂತ ಹೇಳೋ ದುಃಖನೇ ಜಾಸ್ತಿ ಆಗಿಬಿಡ್ತದೆ ಪಾಪ. ಅಷ್ಟು ಎಷ್ಟೇ ರೋಗಿಗಳು ಹಾಗೇನೆ, ಮಾತಾಡ್ಸೋಕೆ ಬಂದವರು ರಿಯಲ್ ಪ್ರಾಬ್ಲಮ್ ಆಗ್ತಾರೆ ಪಾಪ. ಡಿಸೀಸ್ಗಿಂತ ವಿಚಿತ್ರಸೇ ರಿಯಲ್ ಪ್ರಾಬ್ಲಮ್ ಆಗೋ ಸಂಭವ ಉಂಟು. ಅದೇ ರೀತಿಯಲ್ಲಿ ನಡೆಯೋದು ಉಂಟು. ಆದರೆ ಪಾಂಡವರು ಯಾರ ಮುಂದೇನೂ ಹೇಳ್ತಾ ಇಲ್ಲ, ಕೃಷ್ಣನ ಮುಂದೆ ಹೇಳ್ತಾ ಇದ್ದಾರೆ. ಒಂದು ವಿಶೇಷ, ಕೃಷ್ಣನ ಮುಂದೆ ಹೇಳಿ, ಡಾಕ್ಟರ್ ಮುಂದೆ ಹೇಳೋದು ಬೇರೆ, ಕಂಡವ್ರ ಮುಂದೆ ಹೇಳೋದು ಬೇರೆ. ವೈದ್ಯರ ಮುಂದೆ ಹೇಳಿದ್ರೆ ಸೊಲ್ಯೂಷನ್ ಸಿಗ್ತದೆ, ಕಂಡವ್ರ ಮುಂದೆ ಹೇಳಿದ್ರೆ ಇನ್ನೂ ದುಃಖ ಜಾಸ್ತಿ ಮಾಡ್ತಾರೆ, ಏನು ಉಪಯೋಗ ಅದರಿಂದ. ಕೃಷ್ಣ ಬರೀ ವೈದ್ಯನಲ್ಲ, ಭವರೋಗ ವೈದ್ಯ ಅಂತ ಕರೆದಿದ್ದ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲಾ ರೋಗಾಹ ಸತ್ಯಂ ಸತ್ಯಂ ವದಾಮ್ಯಹಂ. ಭಗವಂತನ ಹೆಸರನ್ನು ಹೇಳಿದ್ರೇನೆ ಎಲ್ಲ ದುಃಖ ಪರಿಹಾರ ಆಗಬೇಕಾದ್ರೆ. ಪಾಂಡವರಂತೂ ಕೃಷ್ಣನ ಎದುರಿಗಿದ್ದಾರೆ, ಅಷ್ಟು ಆನಂದವನ್ನು ಅನುಭವಿಸ್ತಾ ಎಲ್ಲ ವಿಷಯ ಹೇಳುತ್ತೆ. ಕೇಳಿದ್ರೆ ಕೇಳೋದು ಲೋಕದ ಧರ್ಮ, ಹೇಳೋದು ಇವರ ಧರ್ಮ. ಕೃಷ್ಣನಿಗೆ ಗೊತ್ತಿದ್ದಿಲ್ಲವೇ ಅಂತ ಪ್ರಶ್ನೆ ಕೇಳಬೇಕಾಗಿಲ್ಲ. ಕೃಷ್ಣ ಕೇಳಿ ತಿಳ್ಕೊಂಡ ಅಂತ ಕೇಳಿದರೆ ಆ ಲೋಕದ ವಿಚಾರಗಳಷ್ಟೇ. ಯದ್ಯದಾಚಾರ್ಯತೆ ಶ್ರೇಷ್ಠ ತತ್ತದೇ ವೇತರೋ ಜನ, ಏನಾಯಿತು ಅಂತ ಕೇಳೋದು ಇವರು ಹೇಳೋದು ಲೋಕದ ಒಂದು ಸಿದ್ಧಿಯೇ ಹೊರತು ಕೃಷ್ಣನಿಗೆ ಅಜ್ಞಾನ ಅಂತ ಮಾತ್ರ ತಿಳ್ಕೊಳ್ಳೋದಕ್ಕೆ ಹೋಗಬಾರದು. ಎಲ್ಲ ಹೇಳಿದರಂತೆ, ಕೃಷ್ಣಾರ್ಜುನಿಗೆ ಗೊತ್ತಲ್ಲ, ನೀನು ಆ ಕಡೆ ಹೊರಟು ಬಿಟ್ಟೆ, ಈ ಕಡೆ ವಿದರಣ ಮೂಲಕ ಸಂದೇಶ ಬಂತು ಅಂತ ಹೇಳಿದ್ದಾರೆ. ರಾಸೋ ಯಾಗ ವಾಪಸ್ ಹೋಗಬೇಕು. ಕೃಷ್ಣ ಯಾಗ ಮಂಟಪದಲ್ಲಿ ಕೂತಿದ್ದಾನೆ, ನಾರದ ಮುನಿಗಳು ಬಂದರು. ಆಗ ಕೃಷ್ಣ ಕೇಳಿದ, ನೃಪೇಶು ಕಬುದ್ಯಮಿ, ನಾರದರೆ ಈಗ ರಾಜರುಗಳಲ್ಲಿ ಯಾರು ಯುದ್ಧಕ್ಕೆ ತೊಡಗಿದ್ದಾರೆ ಅಂತ ಪ್ರಶ್ನೆ ಮಾಡಿದೆ. ಆಗ ನಾರದರು ಹೇಳಿದರು, ಕೃಷ್ಣ ಈಗ ಒಬ್ಬ ಸಾಲ್ವ ಅಂತ ಒಬ್ಬ ಇದ್ದಾನೆ, ಅವನು ಯುದ್ಧ ಆರಂಭ ಮಾಡ್ತಾ ಇದ್ದಾನೆ, ಯಾರ ಮೇಲೂ ಅಲ್ಲ ನಿನ್ನ ಮೇಲೇನೆ ಅಂತ ಹೇಳಿದ್ದಾರೆ. ನಿನ್ನ ಮೇಲೆ ಯುದ್ಧ ಆರಂಭ ಮಾಡ್ತಾನೆ, ನೀನು ಈ ಕಡೆ ಬಂದಿರೋದು ಅವನಿಗೆ ಗೊತ್ತಿದೆ, ರಾಶಿಯಾಗಿ ಬಂದು ಇಲ್ಲೇ ಇರೋದು ಗೊತ್ತಿದೆ, ಅದಕ್ಕೆ ಸಾಲ್ವ ಈಗ ಈ ದ್ವಾರಕಾ ಪಟ್ಟಣವನ್ನು ಮುತ್ತಿದ್ದಾನೆ ಅಂತ ಹೇಳಿದನಂತೆ. ಆ ತಕ್ಷಣ ಕೃಷ್ಣ ಏನು ಮಾಡಿದನಂತೆ, ಈ ಮಾತು ಹೇಳ್ತಿರಬೇಕಾದ್ರೆ ಕೃಷ್ಣ ಹೇಗಿದ್ದ ಅಂತ ರಾಜರು ಒಡನೆ ಮಾಡ್ತಾರೆ. ಕೃಷ್ಣಮುಖ ಸೀತಾಂಶು ಮಂಡಲಂ ಅಂತ ಕರೆದಿದ್ದಾರೆ. ಕೃಷ್ಣಮುಖ ಸೀತಾಂಶು ಮಂಡಲಂ ಅಂದರೆ ಕೃಷ್ಣಮುಖ ಚಂದ್ರ ಅಂತ ಅರ್ಥ. ಅದಕ್ಕೆ ವಾದಿರಾಜ ಸ್ವಾಮಿಗಳು ವಿಶೇಷ ಅರ್ಥವನ್ನು ಬರೀತಾರೆ. ಇಂಥ ಸುದ್ದಿ ಉಳಿದವರು ಕೇಳಿದ್ರೆ ಗಾಬರಿ ಆಗಿಬಿಡ್ತಾ ಇತ್ತು. ಕೃಷ್ಣ ಹೇಗಿದ್ದಾನಂತೆ, ಚಂದ್ರನಂತ ಮುಖ. ಕೃಷ್ಣನಿಗೇನು ಯೋಚನೆ ಈ ಮಧ್ಯೆ, ಆನಂದಪೂರ್ಣ, ಏನು ದುಃಖನೇ ಪರಮಾತ್ಮನಿಗೆ ಹೆಸರೇ ಕೂಡ ಇಲ್ಲ, ಹಾಗೆ ನಗನಗುತ್ತಾ ಇದ್ದಾನಂತೆ. ಗೀತೆಯನ್ನು ಹೇಳಬೇಕಾದರೂ ಕೂಡ ಪ್ರಹಸನ್ನಿವ ಭಾರತ ತಮುವಾಚ ಹೃಷಿಕೇಶ ಅಂತ ಹೇಳಬೇಕಾದ್ರೆ, ಸೇನೆಯೋರ್ ಉಭಯೋರ್ ಮಧ್ಯೆ ವಿಷೀದಂತ ಮಿದಂ ವಚಃ ಅಂತ ಹೇಳ್ತಾ ಪ್ರಹಸನ್ನಿವ ಭಾರತ ನಗನಗುತ್ತಾ ಕೃಷ್ಣ ಮಾತಾಡುತ್ತಾರೆ. ಕೃಷ್ಣರ ಮುಖದಲ್ಲಿ ದುಃಖದ ಹೆಸರೇ ಎಂದೂ ಇಲ್ಲ, ಆಗಲೂ ದುಃಖದ ಹೆಸರಿಲ್ಲ. ಆದರೆ ಲೋಕದೃಷ್ಟಿಯಲ್ಲಿ ನಡ್ಕೋಬೇಕಲ್ಲ, ಬಲರಾಮದೇವರು ಪ್ರದ್ಯುಮ್ನ ಸಾಂಬ ಮೊದಲಾದವನ್ನೆಲ್ಲ ಕರೆದು ನೀವೆಲ್ಲ ಹೋಗಿಬಿಡಿ, ನಾನು ಹಿಂದೆ ಬರ್ತೇನೆ ಅಂತ ಹೇಳಿ ಕಳಿಸ್ತಾರೆ. ನೀವೆಲ್ಲ ಹೋಗಿ ದ್ವಾರಕಾಪಟ್ಟಣ ರಕ್ಷಣೆ ಮಾಡಿಕೊಳ್ಳಿ, ಅಟ್ಟತೆ ನಾನು ಬರ್ತೇನೆ ಅಂತೇಳಿ ಕೃಷ್ಣ ಅವರನ್ನು ಕಳಿಸಿಕೊಟ್ಟು ಬಿಟ್ಟು ಮತ್ತೆ ಕೆಲವು ದಿವಸ ಇದ್ದು ಹೋದನಂತೆ. ಇದು ಕೃಷ್ಣನ ಮತ್ತೊಂದು ಪೂರ್ಣತೆ. ಇದು ಅಂದರೆ ಏನು, ಆವೇಗ ದುಃಖ ಮಾಡಿಕೊಂಡಾಗ ತಕ್ಷಣ ಓಡೋಗ್ಬಿಡ್ತಿದ್ದ, ಮನೆಗೆ ಯಾರೋ ಕಳ್ಳರು ಬಂದಿದ್ದಾರೆ ಅಂದರೆ ಓಡೋಗ್ಬಿಡ್ತಾನೆ. ಇನ್ನು ದ್ವಾರಕಾಪಟ್ಟಣ ಮುತ್ತಿದ್ದಾನೆ ಸಾಲುವನಂಥ ಮಹಾದುಷ್ಟ ಅಂತ ಕೇಳಿದರೆ, ಕೃಷ್ಣ ಪ್ರಶಾಂತವಾಗಿ ನಡ್ಕೊಂಡಿದ್ದಾನೆ. ನೀನು ಹೊರಟೆಯಲ್ಲ, ಈ ಕಡೆ ವಿದುರ ಬಂದ, ಪ್ರಸಂಗ ಬಂತು, ನಾವು ಸಂದೇಶ ಬಂತು, ಹೊರಟು ಬಿಟ್ಟಿವಿ, ದೂತ ಆಯಿತು ಅಂತ ಎಲ್ಲ ವರ್ಣನೆ ಮಾಡ್ತಾನೆ ಧರ್ಮರಾಜ. ಅದೆಲ್ಲ ಕೃಷ್ಣ ಕೇಳ್ತಾನೆ, ಕೇಳಿಬಿಟ್ಟು ಆಮೇಲೆ ಮಾತಾಡ್ತಾನೆ, ಭಾರಿ ಅನ್ಯಾಯ ಆಯಿತು ನಿಮಗೆ, ನಾನಿದ್ದಿದ್ರೆ ಈಗ ಆಗ್ತಿದ್ದಿಲ್ಲ ಅಂತ ಹೇಳುತ್ತೆ, ನಾನಿದ್ದಿದ್ರೆ ಈಗ ಆಗ್ತಿದ್ದಿಲ್ಲ, ಇದು ಭಾರಿ ಇಂಪಾರ್ಟೆಂಟ್, ಮೇಲ್ನೋಟಕ್ಕೆ ಭಾರಿ ರಿಲೀಫ್, ತುಂಬ ಜನ ಮಾತಾಡ್ತಿರ್ತಾರೆ, ನಾನಿದ್ದರೆ ವಿಷಯನೇ ಬೇರೆ ಆಗ್ತಿತ್ತು ಅಂತ ಹೇಳಿಬಿಡ್ತಾರೆ. ನಮ್ಮ ಆಟಗಾರರತ್ತು ಅವನಿದ್ದರೆ ಪರವಾಗಿಲ್ಲ, ಅವನಿದ್ದರೆ ಪರವಾಗಿಲ್ಲ ಅಂತ ಹೇಳ್ತಾರೆ, ಇದ್ದಾಗಲೇ ಫಸ್ಟ್ನ ಸೋತಿರ್ತಾರೆ ಪಾಪ. ಯಾರಿಲ್ಲ ಹೇಳೋ ಪದ್ಧತಿ, ಯಾರು ಅವನಿದ್ದರೆ ಗೆದ್ದು ಬಿಡ್ತಿದ್ರು, ಅವನಿದ್ದರೆ ಗೆದ್ದು ಬಿಡ್ತಿದ್ರು ಅಂತ ಹೇಳ್ತಾರೆ. ಇದ್ದಾಗ ಅವರೇ ಲೋಯೆಸ್ಟ್ ಸ್ಕೋರ್ ಹೊಡೆದಿರ್ತಾರೆ ಪಾಪ. ಅಂದರೆ ಮನುಷ್ಯರ ಸ್ವಭಾವ ಅದು, ಅವರಿದ್ದರಾಗ್ತಿತ್ತು ಇವರಿದ್ದರಾಗ್ತಿತ್ತು ಅಂತೇಳಿ, ಅದು ಅಭ್ಯಾಸ ಅಷ್ಟೇ. ಕೃಷ್ಣಂದು ಮಾತ್ರ ಹಾಗಲ್ಲ, ನಾನಿದ್ದರೆ ಹಾಗೆ ಆಗ್ತಿದ್ದಿಲ್ಲ, ನಾನು ನಿರ್ವಹ ಎಲ್ಲ ಹೋಗಿಬಿಟ್ನಲ್ಲ ಧರ್ಮರಾಜ, ಅಲ್ಲೇನಾಯ್ತು ಗೊತ್ತಾ ಅಂತ ತಾನು ಶುರು ಮಾಡ್ತಾನೆ ಈ ಮಧ್ಯೆ. ಇಲ್ಲೇನಾಯ್ತು ಗೊತ್ತಾ ಅಂತ ಅವ್ರು ಹೇಳಿದರೆ, ಅಲ್ಲಿ ಹೋದ್ರೆಲ್ಲ ಓ ಭಾರಿ ಗಲಾಟೆ ನಡೆದು ಹೋಗಿಬಿಟ್ಟಿತ್ತು. ಅಲ್ಲಿ ನಡೆದಿದ್ದು ಯುದ್ಧ ಶುರುವಾಗಿತ್ತಾಗಲೇನೆ, ಪ್ರದ್ಯುಮ್ನಾದಿ ನನ್ನ ಮಕ್ಕಳೆಲ್ಲ ಯುದ್ಧ ಮಾಡ್ತಾ ಇದ್ದಾರೆ, ಆ ಕಡೆ ಸಾಲ್ವ ಬಂದುಬಿಟ್ಟಿದ್ದಾನೆ. ಆ ಭಯಂಕರ ಯುದ್ಧದೊಳಗೆ ಒಂದು ಹಂತದಲ್ಲಿ ಪ್ರದ್ಯುಮ್ನ ಸಾಂಬ ಎಲ್ಲ ಕೃಷ್ಣನ ಮಕ್ಕಳದೇ ಕಾರ್ಭಾರ, ಅವರೆಲ್ಲ ಹೇಳಿದ್ರಂತೆ ಬಲರಾಮದೇವರನ್ನು ಕರೆದು, ನೀವು ಯುದ್ಧಕ್ಕೆ ಬರೋದು ಬೇಡ ದೊಡ್ಡಪ್ಪ, ಎಲ್ಲ ನೋಡ್ಕೊತೀವಿ ಅಂತ ಹುಡುಗರೆಲ್ಲ ಸೇರಿ ಹೊರಟಾಗ ಲೆಕ್ಕ ಎಲ್ಲ ಹೊರಟು ಬಿಟ್ಟರಂತೆ. ಸಾಲ್ವ ಯುದ್ಧ ಮಾಡ್ತಾ ಇದ್ದಾರೆ. ಸಾಲ್ವ ಮಹಾದುಷ್ಟ, ಅವನು ಸ್ವರೂಪತಃ ಬಲಿ ಅಂತಕ್ಕಂಥ ರಾಕ್ಷಸನೇ ಸಾಲ್ವರಾಗಿ ಹುಟ್ಟಿತು. ಬಲಿ ಅಂದರೆ ಈ ಬಲಿ ಅಲ್ಲ, ಬಲಿದಾನ ಮಾಡಿದ ಬಲಿ ಅಲ್ಲ, ವಾಮನರೂಪಿ ಪರಮಾತ್ಮನಿಗೆ ಸರ್ವಸ್ವವನ್ನು ಕೊಟ್ಟ ಬಲಿ ಅಲ್ಲ. ಅವನು ಪ್ರಹ್ಲಾದನ ಮೊಮ್ಮಗ, ಅವನು ಪ್ರಹ್ಲಾದನಿಗೆ ವಿರೋಚನ ಅಂತ ಒಬ್ಬ ಮಗ, ಆ ವಿರೋಚನನ ಮಗನೇ ಬಲಿಚಕ್ರವರ್ತಿ. ಅವನು ತುಂಬ ಸಾತ್ವಿಕನಾದವನು. ಇನ್ನೊಬ್ಬ ಬಲಿ ಅಂತಿದ್ದಾನೆ, ಭಾರಿ ದುಷ್ಟವು. ಈ ವಿಷಯ ಸುಮ್ಮನೆ ಮಹಾಭಾರತ ನೋಡಿದವರಿಗೆ ಗೊತ್ತಾಗೋದಿಲ್ಲ. ಆಚಾರ್ಯ ಹೇಳ್ತಾರೆ, ಬಲಿ ಅಂತಕ್ಕಂಥ ಒಳ್ಳೆಯವನು ಒಬ್ಬನಿದ್ದಾನೆ, ಕೆಟ್ಟವನು ಒಬ್ಬನಿದ್ದಾನೆ. ಆ ಕೆಟ್ಟ ಬಲಿ ಇದ್ದಾನಲ್ಲ, ಒಳ್ಳೆಯ ಬದಿಯ ಬಲಿಯೊಳಗೆ ಅವನ ರಾಕ್ಷಸ ಕೆಟ್ಟವನು, ಒಳ್ಳೆಯ ಬಲಿಯೊಳಗೆ ಪ್ರವೇಶ ಮಾಡಿ ಅವನಿಗೆ ಅನೇಕ ಸಾಧ್ಯ ಬುದ್ಧಿ ಕೆಲಸ ಕೇಳೋ ಕೆಲಸ ಮಾಡಿಸ್ತಾ ಇರ್ತಾನೆ ಅಂತ ಹೇಳಿ ತಿಳಿಸಿದ್ದಾನೆ. ಆ ಬಲಿನೇ ಸಾಲ್ವನಾಗಿ ಹುಟ್ಟಿದವನು. ಇವನು ಬ್ರಹ್ಮದತ್ತ ಅನ್ನೋ ಮಗ, ಬ್ರಹ್ಮದತ್ತ ಅಂತಕ್ಕಂಥವನ ಮಗ ಈ ಸಾಲ್ವರಾಜ. ಬ್ರಹ್ಮದತ್ತ ಅಂಬವನು ಯಾವನು ಅಂದರೆ, ಹಿಂದೆ ಮಹಾಭಾರತ ಕಥೆಗೆ ನೆನಪಿದ್ರೆ ಗೊತ್ತಾಗ್ತದೆ. ಅಂಬೆ ಹೇಳ್ತಾಳೆ, ನೋಡಿ ಭೀಷ್ಮರೇ, ನಾನು ಮದುವೆಯಾಗಲಿಕ್ಕೆ ತೀರ್ಮಾನ ಮಾಡಿದ್ದೆ, ಆಗಲೇ ಒಬ್ಬನ ಮೆಚ್ಚಿಬಿಟ್ಟಿದ್ದೆ, ನೀವು ನನ್ನ ಕರ್ಕೊಂಬಂದುಬಿಟ್ಟಿದ್ದೀರಿ, ನಾನು ಇಲ್ಲಿ ಮದುವೆಯನ್ನು ಒಪ್ಪೋದಿಲ್ಲ, ನಾನು ಅವನ್ನೇ ಮದುವೆ ಆಗ್ತೇನೆ. ಯಾರು ಅಂದರೆ ಸಾಲ್ವಕಾಮಾಹ ಮಿತ್ಯಪಿ ಅಂತ ಹೇಳಿರ್ತಾರೆ. ನಾನು ಸಾಲ್ವರಾಜರನ್ನೇ ಮೆಚ್ಚಿದ್ದೇನೆ, ಅವನು ಮದುವೆ ಆಗ್ತೇನೆ ಅಂತ ಹೇಳಿದ್ದಾರೆ. ಅವನು ಸಾಲ್ವರಾಜ ಅಂದರೆ ಬ್ರಹ್ಮದತ್ತ ಅಂತ ಅವನ ಹೆಸರು. ಅವನ ಮಗನೇ ಈ ಸಾಲ್ವರಾಜ, ಅವನ ಮಗ ಇವನು. ಅವನು ವೃದ್ಧನಾಗಿದ್ದ ಇಷ್ಟೊತ್ತಿಗೇನೆ, ಭೀಷ್ಮರ ಕಂಟೆಂಪರರಿ ಅವನು. ಆದ್ದರಿಂದ ಅವನು ವೃದ್ಧ, ಇವನು ಅವನ ಮಗ. ಇವನು ಇನ್ನೂ ಕೂಡ ಇವತ್ತಿಗೆ ಏನಾಗಿದೆ ಗೊತ್ತೇನು, ಅವರ ಅಪ್ಪ ಬದುಕಿಲ್ಲ, ಈಗ ಬ್ರಹ್ಮದತ್ತ ಬದುಕಿಲ್ಲ. ರುಕ್ಮಿಣಿ ಸ್ವಯಂವರ ಆದ ಮೇಲೆ ಯುದ್ಧ ನಡೆದ ಯುದ್ಧದೊಳಗೆ ಕೆಲವು ದಿವಸವಾಗಿ ಪುಷ್ಕರ ಕ್ಷೇತ್ರ ಮೊದಲಾದವುಗಳ ಕಡೆಗೆ ಯುದ್ಧ ನಡೀತು ಕೃಷ್ಣನಿಗೂ ಈ ಬ್ರಹ್ಮದತ್ತ. ಅವನು ಇವನಿಬ್ಬರು ಮಕ್ಕಳಿರ್ತಾರೆ, ಹಂಸ ಡಿಬಿಕ ಅಂತ ಮಕ್ಕಳಿರ್ತಾರೆ, ಅವ್ರನ್ನೆಲ್ಲ ಕೃಷ್ಣ ಸಂಹಾರ ಮಾಡಿ ಆಗಿರುತ್ತೆ ಈಗಾಗಲೇ. ಈ ಇವನೊಬ್ಬರು ಉಳ್ಕೊಂಡಿರ್ತಾನಷ್ಟೇ. ಇವನು ಯಾಕೆ ಉಳ್ಕೊಂಡಿದ್ದ ಅಂದರೆ ಔಟ್ ಆಫ್ ಸ್ಟೇಷನ್ ಆಗಿದ್ದಿಲ್ಲ ಅವನಾಗ, ಇದು ಅವತ್ತೇ ಹೋಗ್ತಿದ್ದ ಇವನು ಕೂಡ, ಅವತ್ತು ಅವನು ಇರಲಿಲ್ಲ. ಅವನು ತಪಸ್ಸಿಗೆ ಅಂತ ಹೋಗಿದ್ದಂತೆ ಸಾಲ್ವರಾಜ್ ತಪಸ್ಸಿಗೆ ಅಂತ. ಅಂತೂ ತಪಸ್ಸಿಗೆ ಬಸ್ಸು ಮಾಡ್ತೇವೆ ಅಂದರೆ ಸದ್ಯಕ್ಕೆ ಪ್ರಾಣ ಉಳಿಯುತ್ತೆ ಅಂತ ಹೇಳೋದಕ್ಕೆ ಸಾಕ್ಷಿ. ತಪಸ್ಸು ವಿಪಸ್ಸು ಎಂಥ ಒಳ್ಳೆಯ ಪದಗಳು ಅಂದರೆ ಕೆಟ್ಟ ಒಳ್ಳೆಯದು. ದೇವಸ್ಥಾನಕ್ಕೆ ಹೋಗಿದ್ದ ಅಂದರೆ ಯಾತಕ್ಕೆ ಹೋಗಿರ್ತವೆ, ಬಿಸ್ನೆಸ್ಗೆ ಹೋಗಿದ್ದೋ ಚಪ್ಪಲಿ ಆರ್ಸ್ಲಕ್ಕೆ ಹೋಗಿರ್ತಾನೋ ಹೋಗಿರ್ತಾನೆ, ಅಂಥ ಜನನೂ ಇರ್ತಾರಲ್ಲ. ಅಥವಾ ಆ ಮಟ್ಟಿಗೆ ಅವ್ನಿಗೆ ಏನಾದ್ರೂ ಒಂದು ಸ್ವಲ್ಪ ಏನೋ ಒಂದು ಬೆನಿಫಿಟ್ ಸಿಗುತ್ತೋ ಒಂಥರ, ದೇವರ ಹೆಸರು ಹೇಳಿದ್ರೇ ಒಂಚೂರು ಏನಾಗಬೇಕು. ತಪಸ್ಸಿಗೆ ಅಂತ ಹೋಗಿದ್ದಕ್ಕೆ ಅವತ್ತು ಬದುಕಿದ್ದ ಅವನು, ಅವತ್ತು ಸತ್ತಿರಲಿಲ್ಲ, ಇವತ್ತು ಸಾಯಯೋಗ ಬಂತವ್ರಿ. ಅದಕ್ಕೆ ಸರಿಯಾಗಿ ಯೋಚನೆ ಮಾಡಿದರೆ ಈ ತಪಸ್ಸು ಮೊದಲಾದವುಗಳೆಲ್ಲ ಯಾವ ರೀತಿಯಲ್ಲಿ ನಮಗೆ ತೀರಾ ಸಾಮಾನ್ಯ ದೃಷ್ಟಿಯಲ್ಲೇ ಉಪಕಾರ ಮಾಡುತ್ತೆ ಎಂಬುದು ಕೂಡ ಮುಖ್ಯ. ಅದಕ್ಕೆ ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಯಜ್ಞ ದಾನ ಮತ್ತು ತಪಸ್ಸುಗಳು ಅತ್ಯಂತ ಪವಿತ್ರವಾದವುಗಳು, ನಮ್ಮನ್ನು ತುಂಬ ದೊಡ್ಡ ಆಪತ್ತಿನಿಂದ ಪಾರು ಮಾಡತಕ್ಕಂಥ ವಸ್ತುಗಳು ಅಂತ ಹೇಳಿ ಕೊಂಡಾಡುತ್ತಾರೆ. ಆ ಹಿನ್ನೆಲೆಯಲ್ಲಿ ಅವನು ಸಾಲ್ವಕ್ಕೆ ಹೋದವನು, ಭಾರಿ ದುಷ್ಟ ಅವನು. ಅವನು ಎಷ್ಟು ಪ್ರಾಚೀನ ಅಂತ ಕೇಳಿದರೆ ಅವನು ಪರಶುರಾಮದೇವರು ಅವನು ಕೊಂದಿದ್ದಿಲ್ಲವಂತೆ, ಪರಶುರಾಮದೇವರು ಅವನು ಕೊಂದಿದ್ದಿಲ್ಲ, ಕೊಲ್ಲಕ್ಕೆ ಆಗ್ತಿದ್ದಿಲ್ಲ ಅಂತ ಬಿಟ್ಟಿದ್ರು ಅಂತ ಹೇಳಿ ತಿಳ್ಕೋಬಾರದು. ಮತ್ತೆ ಕೊಲ್ಲಕ್ಕೆ ಸಂಪೂರ್ಣ ಸಮರ್ಥ, ಪರಶುರಾಮ ಪರಮಾತ್ಮ ಎಲ್ಲ ರೂಪಗಳು ಕೂಡ ಒಂದೇನೆ, ಆದರೂ ಪರಶುರಾಮ ರೂಪದಿಂದ ಕೊಲ್ಲದೇನೆ ಕೃಷ್ಣ ರೂಪದಿಂದ ಕೊಲ್ಲಬೇಕು ಅಂತ ಸಂಕಲ್ಪ ಮಾಡಿ ಬಿಟ್ಟಿದ್ದಂತೆ. ಇವನು ತಪಸ್ಸು ಮಾಡ್ತಾ ವಿಚಿತ್ರವಾದ ತಪಸ್ಸನ್ನು ಮಾಡಿ ಅದರಿಂದ ಅವಧ್ಯನಾಗಬೇಕು ಅಂತ ವರ ತಗೊಳ್ತಾನೆ. ಶಿವನನ್ನು ಮೆಚ್ಚಿಸಿಬಿಟ್ಟು ವರ ತಗೊಳ್ತಾನೆ, ಜೊತೆಗೆ ವಿಮಾನವನ್ನು ಸಂಪಾದನೆ ಮಾಡ್ತಾನೆ. ಆಗಿನ ಕಾಲಕ್ಕೆ ವಿಮಾನ ಇಟ್ಟವರು ಕೆಲವರು ಇದ್ದರು, ರಾವಣ ಫಸ್ಟದಲ್ಲಿ ಪುಷ್ಪಕ ವಿಮಾನ ಇಟ್ಟಿದ್ದವನು, ಪುಷ್ಪಕ ವಿಮಾನ ಇಟ್ಟು ಹೆಸರು ಮಾಡಿದವನು ರಾವಣ. ಅನಂತರದ ದ್ವಾರಿ ದೊಡ್ಡ ವಿಮಾನ ಇಟ್ಟವರ ಸಾರಿಗೆ ಸೇರಿದವನು ಅದು ತ್ರೇತಾಯುಗದ ಕಥೆ ಅದು, ಇದು ದ್ವಾಪರಯುಗದ ಕಥೆ. ಈ ಯುಗದಲ್ಲಿ ವಿಮಾನ ಇಟ್ಟವನು ಅಂತ ಕೇಳಿದರೆ ಈ ಸೌಭ ಅಂತ ಕರೀತಾರೆ, ಆ ವಿಮಾನದ ಹೆಸರೇ ಸೌಭ, ಅದಕ್ಕೆ ಸೌಭರಾಟ್ ಅಂತವನ ಹೆಸರು. ಸಾಲ್ವ ಎಂಬುದು ದೇಶದ ಹೆಸರು, ಬ್ರಹ್ಮದತ್ತ ಇವನ ಅಪ್ಪನ ಹೆಸರು, ಸೌಭ ಇವ ವಿಮಾನದ ಹೆಸರು, ಆದ್ದರಿಂದ ಇವನು ಸೌಭರಾಟ್ ಅಂತನ ಹೆಸರು. ಈ ಸೌಭ ಅಂತಕ್ಕಂಥ ವಿಮಾನದಲ್ಲಿ ಕೂತು ಅವನು ರಿಯಲಿ ಪ್ರಾಬ್ಲಮ್ ಮಾಡಕ್ಕೆ ಬರುತ್ತಾಗ ಬೇರೆ ಒಂದು ಇದು ಬೇರೆ, ಈ ಗ್ರೌಂಡ್ ವಾರ್ ಬೇರೆ, ಏರ್ ವಾರ್ ಬೇರೆ. ಗ್ರೌಂಡ್ ವಾರ್ ಅಂದರೆ ಕೋಟೆ ಗೀಟೆ ಎಲ್ಲ ಇದ್ದು ಬಿಟ್ಟರೆ ಸ್ವಲ್ಪ ಸೇವ್ ಮಾಡ್ಕೋಬಹುದು. ಹಿಂದಿನ ಕಾಲಕ್ಕೆ ಇವತ್ತು ಕೋಟೆಗಳಿಗೆ ಯಾರು ಕಟ್ಟೋದಿಲ್ಲ, ಯಾವೂರಿಗೂ ಕೋಟೆ ಕಟ್ಟೋದಿಲ್ಲ. ಯಾಕೆಂದ್ರೆ ಈಗ ಒಂದು ಇದು ಅಟ್ಯಾಕ್ ಮಾಡ ಮೇಲಿಂದ ಅಟ್ಯಾಕ್ ಮಾಡ್ತಾರಲ್ಲ, ಕೋಟೆ ಕಟ್ಟೇನು ಪ್ರಯೋಜನ ಇಲ್ಲವೇ ಇಲ್ಲ. ಹಿಂದಿನ ಕಾಲಕ್ಕೆ ಕೋಟೆ ಕಟ್ಟೋ ಅಭ್ಯಾಸ ಇದ್ದಿದ್ದಕ್ಕೆ ಅದೇ ಕಾರಣ. ಬೆಂಗಳೂರಿಗೆ ಒಂದು ಕೋಟೆ ಇತ್ತು ಹಿಂದೆ ಒಂದು ಕಾಲಕ್ಕೆ, ದೊಡ್ಡ ದೊಡ್ಡ ಹಳೆಯ ಸಂಸ್ಥಾನಗಳಿಗೆಲ್ಲ ಕೋಟೆಗಳು ಸಾಮಾನ್ಯವಾಗಿರುತ್ತೆ. ಯಾವಾಗ ಇದು ಶುರುವಾಯಿತೋ ಬಾಂಬ್ ಗೇಮ್ ಶುರುವಾದ ಮೇಲೆ ಆ ಕೋಟೆ ಕಾನ್ಸೆಪ್ಟ್ ಹೊರಟೋಯಿತು. ಈ ಸಾಲ್ವರಾಜ ಅಂಥವನು ಮೇಲಿಂದ ಯುದ್ಧ ಮಾಡಕ್ಕೆ ಬರ್ತಿತ್ತು, ಆದ್ದರಿಂದ ಸಮುದ್ರದ ಮೇಲೂ ದಾಟಿ ಬರ್ತಾನು. ಸಮುದ್ರದ ಮಧ್ಯೆ ಪಟ್ಟಣ, ಅದರ ಮೇಲೆ ದಾಟಿಕೊಂಡು ಯುದ್ಧ ಶುರು ಮಾಡಿದನಂತೆ. ಸೈನಿಕನೂ ಕರ್ಕೊಂಡು ಬರ್ತಾರೆ, ತರೋದು ಇಳಿಸೋದು, ಮಾಯಾಶಕ್ತಿ ಬೇರೆ ಅವನಿಗೆ. ಇನ್ನೊಂದು ವಿಚಾರ, ಒಂದು ಕಡೆಗೆ ವಿಮಾನ, ಒಂದು ಕಡೆಗೆ ವರ, ನನಗೆ ಸ್ವರೂಪತಃ ಭಾರಿ ದುಷ್ಟ, ಮತ್ತೊಂದು ಕಡೆ ದೊಡ್ಡ ಸೈನ್ಯ, ಅದೆಲ್ಲ ಸಾಲದು ಅನ್ನೋ ಹಾಗೆ ಸೌ ಆ ವಿಮಾನಕ್ಕೂ ವರ ಅವನಿಗೆ, ಯಾರು ಮುರಿಬಾರು, ಆಲ್ ಪ್ರೂಫ್ ವಿಮಾನ, ಆಕ್ಸಿಡೆಂಟ್ ಗೀಸೆಂಟ್ ಆಗೋ ಸಂಭವನೇ ಇಲ್ಲ ಅದಕ್ಕೆ ಅಂಥ ವಿಮಾನ. ಇಷ್ಟೆಲ್ಲದರ ಮಧ್ಯೆ ವಿಚಿತ್ರವಾದ ಅಸ್ತ್ರಗಳು ಬೇರೆ, ಅಷ್ಟೆಲ್ಲದರ ಸಮೇತ ಅವನು ಯುದ್ಧವನ್ನು ಮಾಡಕ್ಕೆ ಬಂದಿದ್ದಾನೆ. ಎಲ್ಲ ಕಡೆಯಿಂದ ಅಟ್ಯಾಕ್ ಮಾಡುತ್ತಾನೆ, ಕೃಷ್ಣನ ಮಕ್ಕಳೆಲ್ಲ ಹೋದರಂತೆ. ಕೃಷ್ಣನೇ ಕಥೆ ಹೇಳಕ್ಕೆ ಶುರು ಮಾಡ್ತಾನೆ. ಇದಿಷ್ಟು ಕೂಡ ಸಾಲ್ವರಾಜನ ಪ್ರಸಂಗವನ್ನು ತಾನೇ ವರ್ಣನೆ ಮಾಡ್ತಾನೆ ಕೃಷ್ಣ. ಮಹಾಭಾರತದಲ್ಲೂ ಕೂಡ ಈ ಕಥೆ ವನಪರ್ವದಲ್ಲೇ ಬರೋದು, ಕೃಷ್ಣರ ಬಾಯಿಂದನೇ ನಿರೂಪಣೆಯಾಗೋದು. ಅವರೆಲ್ಲ ಯುದ್ಧ ಶುರು ಮಾಡಿದರು. ಆ ಯುದ್ಧದೊಳಗೆ ನನ್ನ ಮಕ್ಕಳು ಯುದ್ಧ ಮಾಡ್ತಾ ಇದ್ದಾರೆ, ಅವನ ಕಡೆ ಅನೇಕಾನೇಕ ಸೈನಿಕರು ಮಹಾಯೋಧರುಗಳಿದ್ದಾರೆ. ಅವನು ವೇಗವಾನ್ ಅಂತ ಒಬ್ಬ ಹೆಸರಿತ್ತಂತೆ, ವೇಗವಾನ್ ಅಂತ ಹೆಸರು ಅವನ ಸಹಕಾರಿಗಳಲ್ಲಿ ಒಬ್ಬರು ಸಾಲ್ವರಾಜರಿಗೆ. ಅವನಿಗೂ ಸಾಂಬನಿಗೂ ಯುದ್ಧವಾಗುತ್ತೆ. ಕೃಷ್ಣನ ಮಗ ಸಾಂಬ, ಜಾಂಬವತಿಯ ಮಗ ಅವನು, ಕೃಷ್ಣ ಜಾಂಬವತಿಯರ ಮಗ ಸಾಂಬ ಅಂಥೇಳಿ ಅವರು ಷಣ್ಮುಖರ ಅವತಾರ. ಅವನಿಗೂ ವೇಗವಾನಿಗೂ ಯುದ್ಧ ನಡೆದು ಆ ಯುದ್ಧದಲ್ಲಿ ವೇಗವಾನ್ ಅನ್ನೋ ಸಾಂಬ ಕೊಂದಾಕಿ ಬಿಡ್ತಾನೆ. ಅದೇ ಸಮಯಕ್ಕೆ ಇನ್ನೊಬ್ಬನು ಬರ್ತಾನೆ ಯುದ್ಧಕ್ಕೆ, ವಿವಿಂಧ್ಯ ಅಂತ ಅವನ ಹೆಸರು, ವಿವಿಂಧ್ಯ. ಅವನಿಗೂ ಕೃಷ್ಣನ ಮಗ ಚಾರುದೇಷ್ಣಾಂಬನಿಗೂ ಯುದ್ಧವಾಗುತ್ತೆ. ಚಾರುದೇಷ್ಣ ಅಂದರೆ ಗಣೇಶನ ಅವತಾರ, ಅವನು ಗಣೇಶ ಹರಿಕತಾಮ್ರ ಸ್ಥಾನ ಓದೋರಿಗೆ ಗೊತ್ತಿರುತ್ತದೆ. 28 ಸಂಧಿಯಲ್ಲಿ ಗಣೇಶೋತ್ರ ಹೇಳುತ್ತಾರೆ, ಚಾರುದೇಷ್ಣಾಹ್ವಯ ನೆನೆಸಿ ನೀ ರುಕ್ಮಿಣಿಯೋಳು ಜನಿಸಿ ಅಂತ ಹೇಳುತ್ತಾರೆ. ಅದು ಭಾಗವತ ಪುರಾಣದ ಕಥೆ, ಮಹಾಭಾರತದಲ್ಲೂ ಬರ್ತದೆ ಅದು. ಅಂದರೆ ವಿನಾಯಕ
ಕೃಷ್ಣರ ಮಗನಾಗಿ ಹುಟ್ಟಿದ್ದ. ಇದು ಇದು ನಮ್ಮ ವಿನಾಯಕನ ಕಥೆ ಕೇಳಿದವರಿಗೆ ಆತನ ಅವತಾರಗಳ ಪರಿಚಯ ಇರೋದಿಲ್ಲ. ಮಹಾಭಾರತ ಭಾಗವತಗಳಲ್ಲಿ ಹರಿವಂಶಗಳಲ್ಲಿ ಆತನ ಅವತಾರ ಚಾರುದೇಷ್ಣ ಅಂತ ಒಂದು ಅವತಾರ ಇದೆ. ಕೃಷ್ಣನ ಮಗನಾಗಿ ಹುಟ್ಟಿದ್ದ ಅಂಬುದು ಬಹಳ ಮುಖ್ಯವಾದ ವಿಚಾರ. ಆದ್ದರಿಂದಲೇ ಒಂದು ಇನ್ನೊಂದು ಪ್ರಶ್ನೆಗೆ ಉತ್ತರ ಸಿಕ್ಕಾಗಾಯಿತು. ಕೃಷ್ಣನ ಮಗನಾಗಿದ್ದಾನೆ ಚಾರುದೇಷ್ಣ, ಆತ ವಿನಾಯಕ, ಕೃಷ್ಣ ಅಪ್ಪ, ಕೃಷ್ಣ ಸರ್ವೋತ್ತಮ, ಈತ ಸರ್ವೋತ್ತಮನಲ್ಲ ಅಂತ ಹೇಳೋದಕ್ಕೆ ದೃಷ್ಟಾಂತ. ಕೃಷ್ಣ ಸರ್ವೋತ್ತಮ, ವಿನಾಯಕ ಆತನ ಮಗನಾಗಿದ್ದವನು, ಆತ ಸರ್ವೋತ್ತಮನಾಗಿ ಇದ್ದ ಕೃಷ್ಣರ ಮಗ ಅಂದ ಮೇಲೆ ಈ ಗಾಣಪತ ಮತ ಅಂಬುದು ಉಳಿತಕ್ಕಂಥ ಮತ ಅಲ್ಲ ಅಂತ. ಸಾಲ್ವರಾಜ ಮೇಲಿಂದ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಮೇಲಿಂದನೇ ಬಿತ್ತು ಪಾಪಗಳು. ಅದೊಂದು ವಿಚಿತ್ರ. ಆ ರೀತಿ ಬಿದ್ದಾಗ ಅಂತ ಪ್ರಸಂಗ ನಡೆಯಿತು. ಮೊನ್ನೆ ಉಡುಪಿಯಲ್ಲಿ ಕಳೆದ ಮಧ್ವ ಜಯಂತಿ ಪ್ರವಚನ ಆಗ್ತಿದ್ದ ಕಾಲಕ್ಕೆ ಒಂದು ವಿಚಿತ್ರ ಪ್ರಸಂಗ ನಡೆದಿತ್ತು. ಆಚಾರ್ಯರು ವಿಮಾನಗಿರಿ ಹೋಗಿದ್ದಾರೆ. ಅಲ್ಲಿಂದ ಬರೋ ಪ್ರಸಂಗದೊಳಗೆ ಒಂದು ಹಾವು ಕಚ್ಚಲಕ್ಕೆ ಅಂತ ಕಾಯ್ತಾ ಇತ್ತು ಆಚಾರ್ಯರನ್ನು. ಮಣಿಮಂತ ಹಾವಿನ ರೂಪದಲ್ಲಿ ಬಂದು ಕಚ್ಚಲಕ್ಕೆ ಅಂತ ನಿಂತ್ಕೊಂಡಿದ್ದಂತೆ. ಆ ಕಚ್ಚಿ ಕೊಂದು ಬಿಡಬೇಕು ಅಂಥೇಳಿ ಆಚಾರ್ಯರ ಮನೆಗೆ ಹಾರತಾ ಇದ್ದಾರೆ. ಹಾರಬೇಕಾದ್ರೆ ಅದರ ತಲೆ ಮೇಲೆ ಕಾಲಿಟ್ಟು ಹಾರ್ತಾರೆ ಸೀದ. ಅದರ ತಲೆ ಮೇಲೆ ಕಾಲಿಟ್ಟು ಮನೆಗೆ ಹಾರಿಬಿಟ್ರೆ ತಲೆ ಮೇಲೆ ಮೆಟ್ಟಿದ್ದಕ್ಕೆ ಎಷ್ಟು ಜೋರಾಗಿ ಮೆಟ್ಟಿದ್ದು ಅಂದರೆ ಅದಲ್ಲ, ಆ ಬಂಡೆ ಬಂಡೆನೇ ತಗ್ಗು ಪುಡಿ ಪುಡಿ ಆಯ್ತದೆ. ಇವತ್ತಿಗೂ ಮಣಿಮಂತನಕ್ಕೆ ಒಂದು ಜಾಗ ಅಂತಲೇ ತೋರಿಸ್ತದೆ. ಈ ಕಥೆ ಹೇಳ್ತಿದ್ದಾಗ ಏನು ಆಶ್ಚರ್ಯ ಆಯಿತು ಅಂದರೆ, ಸರಿಯಾಗಿ ಅಲ್ಲಿ ಹಾವು ಬಂದಿದೆ. ಆ್ಯಕ್ಚುಲಿ ಹಾವು ಬಂದಿದೆ. ಇಬ್ಬರು ಸ್ವಾಮಿಗಳಿದ್ದಾರಾಗ, ಕಾಡಿಯೂರು ಮಠದ ಸ್ವಾಮಿಗಳು ವಿದ್ಯಾ ವಲ್ಲಭತೀರ್ಥ ಶ್ರೀಪಾದಗಳವರು ಇದ್ದಾರೆ, ಪೇಜಾವರ ಮಠದ ಕಿರಿಯ ಶ್ರೀಪಾದಗಳವರು ವಿದ್ಯಾ ವಿಶ್ವ ಪ್ರಸನ್ನ ತೀರ್ಥರಿದ್ದಾರೆ. ಪ್ರವಚನ ನಡೀತಾ ಇದೆ, ಹಾವು ಬಂದುಬಿಡ್ತಾ ಅಲ್ಲಿ ತಕ್ಷಣನೇ. ಅದು ಬಂದಿದ್ದು ಭಯಂಕರ ವಿಷ ಸರ್ಪ ಬರುತ್ತೆ, ಸಾಮಾನ್ಯ ಅಲ್ಲ. ಅದು ಒಂದು ದೊಡ್ಡದಿಲ್ಲ, ಗಾತ್ರ ದೊಡ್ಡದಲ್ಲ, ಅದು ಸಣ್ಣದು. ಅದು ಕಚ್ಚಿಬಿಟ್ರೆ ಸ್ಪಾಟ್ ಡೆತ್ ಆಗುತ್ತೆ, ಅಷ್ಟು ಭಯಂಕರ ವಿಷ. ಹಾವು ಬಂದಿದ್ದು ನೋಡಿದ ತಕ್ಷಣ ಯಾರೋ ಒಬ್ಬರು ಹಾವು ಹಾವು ಅಂತ ಕೂಗಿದ್ರು. ನೋಡಿದ ಯಾರೋ ಬಂದು ಹಿಡಿದ್ರು, ಹೊಡೆದು ಹಾಕಿಬಿಟ್ರೆ ಆ ಕಡೆಗೆ. ಅಂದರೆ ಆಚಾರ್ಯರು ಹೊಡೆದು ಕಥೆ ಹೇಳಿದ್ದು ಕರೆಕ್ಟಾಗಿ ಹಾವು ಬಂದು ಸತ್ತಿದ್ದು ಅದು ಆಚಾರ್ಯ ದೇವಸ್ಥಾನದ ಮುಂದೇನೆ. ಅಂದರೆ ಎಲ್ಲ ಕಾಲಕ್ಕೂ ಸಹ ಯಾವ ಥರ ದೈತ್ಯ ಶಕ್ತಿ ರೆಸ್ಪಾಂಡ್ ಮಾಡುತ್ತೆ ಅಂತ ಹೇಳೋದಕ್ಕೆ ಒಂದು ದೃಷ್ಟಾಂತ. ಯಾರಾದರೂ ಕೂತು ತಲೆ ಮೇಲೆ ಬಿದ್ದಿದ್ರೆ ಪಾಪ ಅಲ್ಲಿ, ಆದರೆ ದೇವರ ದಯ, ಆಪತ್ತು ಬರೋದು ದೇವರು ಕಾಪಾಡೋದು ಎರಡೂ ಕೂಡ ದೇವರೇ ಕಾಪಾಡಬೇಕೇ ಹೊರತು ಮೇಲಿಂದ ವಿಘ್ನ ಬರೋದಕ್ಕೆ ಎಲ್ಲಿಂದ ವಿಘ್ನ ಬಂದರೂ ಹೇಳೋದಕ್ಕಾಗೋದಿಲ್ಲ. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋ ರಾಸ್ತಾಂ ಸಶರವು ರಾಮ ಲಕ್ಷ್ಮಣವು. ಈ ದೃಷ್ಟಿಯಿಂದ ದೇವರು ನಮ್ಮನ್ನು ಕಾಪಾಡಬೇಕು ಅಷ್ಟೇ ಹೊರತು ನಮ್ಮನ್ನು ನಾವು ಕಾಪಾಡಿಕೊಳ್ಳುತ್ತೇವೆ ಅನ್ನೋದು ಸಾಧ್ಯವಿಲ್ಲದ ಮಾತು ಅನ್ನೋದಕ್ಕೂ ದೃಷ್ಟಾಂತ. ಮೇಲಿನಿಂದ ಯುದ್ಧ ಮಾಡ್ತಾ ಇದ್ದಾನೆ. ಆಗ ಆ ವಿವಿಧ್ಯ ಅಂತಕ್ಕಂಥವನಿಗೂ ಚಾರುದೇಷ್ಣನಿಗೂ ಯುದ್ಧ ನಡೀತಾ ಇದೆ. ಆ ಚಾರುದೇಷ್ಣ ವಿವಿಧನನ್ನ ಸಂಹಾರ ಮಾಡ್ತಾನೆ. ಇದೊಂದು ಗಣೇಶನ ಸ್ತೋತ್ರದಲ್ಲಿ ಚಿಂತನೆ ಮಾಡಬೇಕಾದಂಥ ವಿಚಾರ ಇದೆ. ಕೃಷ್ಣನ ಮಗನಾಗಿದ್ದೇ ದೊಡ್ಡ ಭಾಗ್ಯ ಅದು. ಒಂದು ಕೃಷ್ಣನ ಮಗ ಅನ್ಸ್ಕೋಬೇಕಾದ್ರೆ ಎಷ್ಟು ಪುಣ್ಯ ಮಾಡಿರಬೇಕು, ಕೃಷ್ಣನ ಹೆಸರು ಹೇಳಬೇಕಾದ್ರೆ ಪುಣ್ಯ ಮಾಡಿರಬೇಕು. ಕೃಷ್ಣನ ಮಗನಾಗಿದ್ದನ್ನು ದಾಖಲೆ ಮಾಡ್ತಾ ಚಿಂತನೆ ಮಾಡ್ತಾ ಹೋದರೆ ಗಣೇಶನಿಗೆ ತುಂಬ ಪ್ರೀತಿ ಉಂಟಾಗುತ್ತೆ. ಅದಕ್ಕೆ ಗಣಪತಿ ಸರ್ವೋತ್ತಮ ಅಂತಕ್ಕಂಥ ಮತ ಗ್ರಾಹ್ಯ ಅಲ್ಲ. ಗಣಪತಿ ಉತ್ತಮ ದೇವತೆ, ವಿಘ್ನ ಪರಿಹಾರಕನಾದ ದೇವತೆ. ಆದರೆ ಸರ್ವೋತ್ತಮ ಅಂದರೆ ಮಾತ್ರ ಹರಿರೇವ ಪರಃ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ. ವಿಷ್ಣುವೇ ಸರ್ವೋತ್ತಮ ಅನ್ನೋದಕ್ಕೆ ಒಳ್ಳೆಯ ದೃಷ್ಟಾಂತ ಇದೆ. ಅವನು ಸತ್ತೋದ. ಆಗ ಅವನಿಗೆ ಭಾರಿ ಸಿಟ್ಟು ಬಂತು ಸಾಲ್ವರಾಜನಿಗೆ. ಬಹಳ ದೊಡ್ಡ ರೀತಿಯಲ್ಲಿ ಯುದ್ಧವನ್ನು ಶುರು ಮಾಡಿಬಿಟ್ಟು ತನ್ನವರೆಲ್ಲ ಒಬ್ಬೊಬ್ಬರೇ ಹೋಗ್ತಿದ್ದಾರೆಂಬ ಸಂಕಟಕ್ಕೆ ದೊಡ್ಡ ಯುದ್ಧವನ್ನು ಶುರು ಮಾಡ್ತಾನೆ. ಆ ಯುದ್ಧದಲ್ಲಿ ಪ್ರದ್ಯುಮ್ನನಿಗೂ ಅವನಿಗೂ ಯುದ್ಧ ನಡೀತಾ ಇದೆ. ಕೃಷ್ಣನ ಮಗ ಪ್ರದ್ಯುಮ್ನನಿಗೂ ಅವನಿಗೂ ಯುದ್ಧ ನಡೆದು ಆ ಯುದ್ಧದಲ್ಲಿ ಆಶ್ಚರ್ಯ ಅಂದರೆ ಸಾಂಬನೂ ಪ್ರದ್ಯುಮ್ನೇ, ಪ್ರದ್ಯುಮ್ನೂ ಸಾಂಬನೇ. ಸಾಂಬ ಷಣ್ಮುಖನ ಅವತಾರ, ಪ್ರದ್ಯುಮ್ನ ಕೂಡ ಷಣ್ಮುಖನ ಅವತಾರನೇ. ಷಣ್ಮುಖ ಅಂದರೆ ಕಾಮ, ಇಂದ್ರ ಕಾಮರು ಸಮ. ಆ ಕಾಮನ ಎರಡು ರೂಪಗಳು, ಸಾಂಬನಾಗಿ ಅವತಾರ ಮಾಡಿದ್ದ, ಪ್ರದ್ಯುಮ್ನಾಗಿ ಅವತಾರ ಮಾಡಿದ್ದ. ಸಾಂಬನಾಗಿ ಅವನನ್ನು ವೇಗವಂತನನ್ನು ಕೊಂದರೆ ಇವನು ಸಾಲ್ವನ ಜೊತೆ ಯುದ್ಧ ಶುರು ಮಾಡಿದ್ದ ಪ್ರದ್ಯುಮ್ನ. ಆ ಯುದ್ಧದೊಳಗೆ ಸಾಲ್ವ ಜೋರಾಗಿ ಸಿಟ್ಟಿ ಹೊಡೆದು ಬಿಡ್ತಾನೆ ಪ್ರದ್ಯುಮ್ನನ್ನು. ಪ್ರದ್ಯುಮ್ನಿಗೆ ಭಾರಿ ಪೆಟ್ಟು ಬಿತ್ತಂತೆ, ಮೂರ್ಛಿತನಾಗಿ ಬಿದ್ದು ಬಿಡ್ತಾನೆ ಪ್ರದ್ಯುಮ್ನ. ಆಗ ಸಾರಥಿ ಏನು ಮಾಡುತ್ತಾನೆ, ರಥ ಹಿಂದಕ್ಕೆ ಓಡಿಸ್ಕೊಂಡು ಹೋಗ್ತಾನೆ. ಪಾಪ ಸ್ವಲ್ಪ ದೂರ ಹೋದಾಗ ಎಚ್ಚರಾಗುತ್ತಾನೆ ಪ್ರದ್ಯುಮ್ನಿಗೆ, ಎದ್ದು ನೋಡ್ತಾನೆ ವಾಪಸ್ ಹೋಗ್ತಾ ಇರ್ತಾನೆ. ಆಗ ಸಾರಥಿಯಲ್ಲಿ ಕೇಳಿದೆ, ಏನು ಸಾರಥಿ ಏನಾಯಿತು ಅಂತ ಕೇಳ್ತಾನೆ. ಹೀಗೆ ಜೋರಾಗಿ ಹೊಡೆದ, ಅದು ಎಚ್ಚರ ತಪ್ಪಿತ್ತು, ವಾಪಸ್ ಕರ್ಕೊಂಡು ಹೋಗ್ತಿದ್ದೇನೆ ಅಂತ ಹೇಳುತ್ತಾನೆ. ಆಗ ಪ್ರದ್ಯುಮ್ನ ಮಾತಾಡ್ತಾನೆ, ಕೃಷ್ಣನ ಮಗ ಹೇಗೆ ಮಾತಾಡಬೇಕು ತೋರಿಸ್ತಾನೆ. ಎಂಥ ಕೆಲಸ ಮಾಡಿಬಿಟ್ಟೆ ನೀನೀಗ, ಯುದ್ಧರಂಗದ ವಾಪಸ್ ಕರ್ಕೊಂಬಂದುಬಿಟ್ಟಿಯಲ್ಲ, ನಾನು ಸತ್ತಿದ್ರೆ ಚೆನ್ನಾಗಿತ್ತು, ಬದುಕೇನು ಉಪಯೋಗ ಅಂತ ಹೇಳುತ್ತಾನೆ. ಯುದ್ಧರಂಗದಿಂದ ವಾಪಸ್ ಬರೋದು ಅಂದರೆ ಕ್ಷತ್ರಿಯ ಅದಕ್ಕಿಂತ ದೊಡ್ಡ ಅವಮಾನ ಇಲ್ಲ. ಅಂಥ ಕೆಲಸ ಯಾಕೆ ಮಾಡಿದೆ ನೀನೀಗ, ಹಾಗೆಲ್ಲ ಕರ್ಕೊಂಡು ಬರಬಾರ್ದಾಗಿತ್ತು. ನೀನು ಕ್ಷತ್ರಿಯನಾದವನು ಶೌರ್ಯಂ ತೇಜೋ ಧೃತಿರ್ ದಾಕ್ಷ್ಯಂ ಯುದ್ಧೇಚಾಪಿ ಅಪಲಾಯನಂ ದಾನವೀಶ್ವರ ಭಾವಸ್ಯ ಛತ್ರಕರ್ಮ ಸ್ವಭಾವಜಂ. ಭಗವಂತ ಗೀತೆಯಲ್ಲಿ ಹೇಳಬೇಕಾದ್ರೆ ಯುದ್ಧದಲ್ಲಿ ಹಿಂದಿರಿಗೆ ಓಡಬಾರದು ಎಂಬುದು ನಿಯಮ ಕ್ಷತ್ರಿಯರ ಪಾಲಿಗೆ. ನಾನು ಬಿದ್ದೆ ಅಂತೇಳಿ ಯಾಕೆ ಕರ್ಕೊಂಡು ಬಂದೆ ನೀನೀಗ, ಆ ಕರ್ಕೊಂಡು ಬರಬಾರದಾಗಿತ್ತು, ದೊಡ್ಡ ತಪ್ಪು ಮಾಡಿದೆ. ಜನಗಳಿದ್ರೆ ಮುಖ ತೋರಿಸ್ತಂತೆ ಮಾಡಿಬಿಟ್ಟೆ ಅಂತ ಹೇಳಿದ್ದಾನೆ. ನನ್ನ ಮುಖ ತೋರಿಸ್ತಂತೆ ಮಾಡಿಬಿಟ್ಟಿದ್ದೀನಿ ನೀನೀಗ. ನಾನೇನು ಉತ್ತರ ಕೊಡೋದು ಎಲ್ಲರೆದುರಿಗೀಗ? ನಮ್ಮಪ್ಪ ಎಂಥವನು, ನಮ್ಮ ವಂಶ ಎಂಥದ್ದು, ಅಂಥವರ ಮಧ್ಯೆ ಇರತಕ್ಕಂಥ ನನಗೆ ಇಂಥ ಅಪಕೀರ್ತಿ ಬರೋ ಪ್ರಸಂಗ ಮಾಡಿದ್ದೆ, ಮಾಡಬಾರದಾಗಿತ್ತು ಅಂತ ಹೇಳಿದ್ದಾನೆ. ನಾನು ಎಷ್ಟು ಹೇಳ್ಕೊಂಡು ಬಂದಿದ್ದೆ ಮನೆಯಿಂದ ಗೊತ್ತೇನೋ, ಬಲರಾಮದೇವರು ಯುದ್ಧಕ್ಕೆ ಬರ್ತೇವೆ ಅಂತ ಹೇಳಿದ್ರೆ ಬೇಡ ನಾವೆಲ್ಲ ನೋಡ್ಕೊಂಡ್ಬಿಡ್ತೇವೆ ಅಂತ ಹೇಳಿದ್ವಿ. ಏನು ನೋಡ್ಕೊಂಡಾಗಾಯ್ತು ಅಂತ ಕೇಳ್ತಾರಲ್ಲ ಅವರು ನಮ್ಮನ್ನೀಗ. ಅಂದರೆ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಇದ್ದ ಮನುಷ್ಯ ಎಷ್ಟು ಎಚ್ಚರಿಕೆಯಿಂದ ಮಾತಾಡ್ತಾನೆ ಅಂತ ಹೇಳೋದಕ್ಕೆ ಪ್ರದ್ಯುಮ್ನ ಮಾತುಗಳು ಸಾಕ್ಷಿ. ಈಗ ನಾ ಮಾಡ್ಕೊಂಬಂದಿರ್ತೇನೆ ಅಂತ ಹೇಳಿರ್ತಾರೆ, ಕೈ ಕೊಟ್ಟು ಆಗಲಿಲ್ಲ ಅಂದ್ಬಿಡ್ತಾರೆ. ಪಾಪ ಹೋಗೋರನ್ನ ಬಿಡಿಸಿರ್ತಾರೆ, ತಮ್ಮ ಕೈಲಿ ಆಗೋದಿಲ್ಲ, ಎಷ್ಟು ಅನ್ಯಾಯ ಮಾಡಿದಾಗಾಯ್ತು. ಈಗ ಹಾಗೆ ಮಾಡಿದ್ದೆ ನಾನು, ಬಲರಾಮದೇವರನ್ನ ಹೊರಟವ್ರನ್ನ ಬೇಡ ಅಂತ ಬಿಡಿಸಿದ್ದೆ. ನಾವೆಲ್ಲ ಬಂದು ಸೋತು ಹೋಗಿಬಿಟ್ರೆ ಎಷ್ಟು ಅವಮಾನ ಮಾಡಿದಾಗಾಯ್ತಾ ಇಲ್ಲ. ಈಗ ಶಾಸ್ತ್ರ ಹೋಯಿತು, ಧರ್ಮ ಹೋಯಿತು, ನಾನು ಕೊಟ್ಟ ಮಾತು ಹೋಯಿತು, ಮರ್ಯಾದೆ ಹೋಯಿತು, ಇದೇನು ಕೆಲಸ ಮಾಡೋದು ನೀನೀಗ? ಇನ್ನು ಮೇಲೆ ತಿಳ್ಕೊಂಡಿರು ಎಂದು ಹಾಗೆಲ್ಲ ವಾಪಸ್ ಕರ್ಕೊಂಡು ಬರೋದು ಯುದ್ಧರಂಗದಿಂದ ಅಂತ ಹೇಳಿದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಕೃಷ್ಣ ಏನು ಹೇಳ್ತಾನೆ, ಪ್ರದ್ಯುಮ್ನರಿಗೆ ದೋಷ ಇಲ್ಲ, ಯಾಕೆ ಸಾರಥಿ ಮಾಡಿದ ತಪ್ಪಿದ್ದು ಬಂತು. ಆಗ ಸಾರಥಿ ಉತ್ತರ ಕೊಟ್ಟನಂತೆ, ಇದೆಲ್ಲ ಯೋಚನೆ ಮಾಡಿದರೆ ನಮ್ಮ ತಪ್ಪುಗಳನ್ನು ವಿವರ್ಷೆ ಮಾಡಿಕೊಳ್ಳೋದಕ್ಕಿಂತ ಮಾತುಗಳು ಮುಖ್ಯ ಇದೆ. ನಾವು ಶಾಸ್ತ್ರವನ್ನು ಬಿಟ್ಟು ಓಡದಂತೆ ಆಯ್ತಲ್ಲ, ಶಾಸ್ತ್ರವನ್ನು ಬಿಟ್ಟು ಓಡಿದ ಮನುಷ್ಯ ನಿಂದನಾಗ್ತಾನೆ ಅಂತ ಹೇಳಿದ್ದಾರೆ. ಯುದ್ಧದಿಂದ ವಾಪಸ್ ಹೋಗಬಾರದು, ಶಾಸ್ತ್ರ ಪ್ರಪಂಚದಿಂದ ವಾಪಸ್ ಹೋಗಬಾರದು. ಅರ್ಥ ಆಗಲಿಲ್ಲ ಪ್ರಯೋಜನ, ಅರ್ಥವಾಗದೆ ಹೋದರೂ ಪರವಾಗಿಲ್ಲ. ಅಲ್ಲಿ ಡಾಕ್ಟರ್ ಹೇಳ್ತಾರೆ ಕೆಲವು ಸಲ, ಇನ್ನೇನು ವಾಸಿಯಾಗುವ ಸಂಭವ ಇಲ್ಲ ಅಂತ ಹೇಳ್ತಾರೆ. ಡಾಕ್ಟರ್ ಟ್ರೈ ಮಾಡಿ ಅಂತ ಆಸ್ತಿ ಇನ್ನೂ ಇರ್ತಾನೆ ಪಾಪ, ಮನೆಗೆ ಕಳಿಸ್ಬೇಡಿ, ಇನ್ನೂ ಸ್ವಲ್ಪ ಪ್ರಯತ್ನ ಮಾಡಿ, ಏನಾದ್ರು ಮಾಡೋಕ್ಕೆ ಸಾಧ್ಯ ಇದೆ, ಈ ಊರಲ್ಲಿ ಆಗಲಿಕ್ಕಿಲ್ಲ, ಬೇರೆ ಊರಿಗೆ ಹೋದ್ರೆ ಆಗ್ಬೋದು ಅಂತ ಹೇಳ್ತಾರೆ. ತಕ್ಷಣ ಹೊರಟೇ ಬಿಡ್ತಾರೆ, ಬಿಡೋದಿಲ್ಲ. ಇಲ್ಲ ಅಲ್ಲೂ ಆಗಲಿಕ್ಕಿಲ್ಲ, ಬೇರೆ ದೇಶಕ್ಕೆ ಹೋದ್ರೆ ಆಗ್ಬೋದು, ತಕ್ಷಣ ಹೊರಟು ಬಿಡ್ತಾರೆ. ಯಾಕೆ? ಪ್ರಾಣ ಉಳಿಬೇಕು ಅಂದರೆ ಎಂಥ ಶಸ್ತ್ರಚಿಕಿತ್ಸೆ ಆದರೂ ಪರವಾಗಿಲ್ಲ, ಪ್ರಾಣ ಮುಖ್ಯ ಅಂತ ಮನುಷ್ಯ ಬದುಕ್ತಾನಲ್ಲ. ಶಾಸ್ತ್ರ ಅಂದರೆ ಹಾಗೆ, ನಮಗೆ ಅರ್ಥವಾಗುತ್ತೋ ಬಿಡುತ್ತೋ, ಆ ಸಂಪರ್ಕ ಕಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಆದರೆ ಸಂಪರ್ಕ ಅತ್ಯಂತ ಮುಖ್ಯವಾದದ್ದು. ಅದಕ್ಕೆ ಬೆನ್ನು ತೋರಿಸ್ತೇ ಅಂದರೆ ನಮ್ಮ ಪ್ರಯಾಣ ವೈಕುಂಠದ ಕಡೆಗೆ ಅಲ್ಲ, ನರಕದ ಕಡೆಗೆ, ಯಮಲೋಕದ ಕಡೆಗೆ ಆಗುತ್ತೆ ಅಂತ ಹೇಳಿದ್ದಾರೆ. ಅಷ್ಟು ಧರ್ಮ ಸೂಕ್ಷ್ಮ ಅಂದರೆ ಭಾರಿ ದೊಡ್ಡದದು ಒಂದು. ಎಂದು ಶಾಸ್ತ್ರದಿಂದ ಪಲಾಯನ ಮಾಡಬಾರದು. ಭಗವಂತ 13ನೇ ಅಧ್ಯಾಯ ಗೀತೆಯಲ್ಲಿ ಹೇಳ್ತಾನೆ, ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ. ಅಧ್ಯಾತ್ಮ ಜ್ಞಾನದಲ್ಲಿ ನಿತ್ಯ ಸದಾ ಇರಬೇಕೆ ಹೊರತು ಎಂದು ಅದರಿಂದ ದೂರ ಹೋಗಬಾರದು. ಆಚಾರ್ಯ ಹೇಳ್ತಾರೆ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬರೀತಾರೆ, ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ, ದೇವರನ್ನ ನಾವು ಎಷ್ಟರ ಮಟ್ಟಿಗೆ ಆರಾಧನೆ ಮಾಡಬೇಕು ಅಂತ ಕೇಳಿದರೆ, ಆದಿವ್ಯಾಧಿ ನಿಮಿತ್ತೇನ ವಿಕ್ಷಿಪ್ತ ಮನಸೋಪಿತು. ರೋಗ ರುಜನಗಳಿಂದಾಗಿ, ಮನಸ್ಸಿಗೆ ಖೇದದಿಂದಾಗಿ ನಮಗೇನೋ ತೀರ ಅನಿವಾರ್ಯವಾದ ಸ್ಥಿತಿ ಬಂದು ಹೋಗಿಬಿಡುತ್ತೆ. ಇನ್ನೇನು ಎದ್ದು ಕೂಡ ಸ್ಥಿತಿಯಲ್ಲೂ ಇಲ್ಲ, ಭಯಂಕರವಾದ ರೋಗ. ಆಗಲೂ ದೇವರನ್ನ ಬಿಡಬೇಡಿ ಅಂತ ಹೇಳುತ್ತಾರೆ. ಆಗಲೂ ದೇವರನ್ನು ಮರಿಲಿಕ್ಕೆ ಹೋಗಬೇಡಿ. ನಿಮಗೆ ಹೇಳಕ್ಕೆ ಬರೋದಿಲ್ಲ ಗೊತ್ತು, ಸ್ನಾನ ಮಾಡಲಿಕ್ಕೆ ಬರೋದಿಲ್ಲ ಗೊತ್ತು, ಪೂಜೆ ಮಾಡಲಿಕ್ಕೂ ಬರೋದಿಲ್ಲ, ಮಂತ್ರ ಹೇಳೋದಕ್ಕೆ ಬರೋದಿಲ್ಲ, ಎಲ್ಲ ಗೊತ್ತು, ಆದರೂ ದೇವರನ್ನು ಬಿಡಬೇಡಿ ಅಂತ ಹೇಳಿದ್ದಾರೆ. ಮತ್ತೇನು ಮಾಡಬೇಕು? ದೇವರ ಸ್ಮರಣೆ ಮಾಡಿ ಪರಿಪಕ್ಷ ಮನಸ್ಸಿನಲ್ಲಿ. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ದೇವರನ್ನ ಸ್ವಾಮಿ ಅನ್ನೋ ಚಿಂತನೆ ಎಂದೆಂದೂ ಬಿಡಬಾರದು. ಅದನ್ನೇ ಆತ್ಮೈತಿ ತೂಪಗಚ್ಚಂತಿ ಗ್ರಾಹಯಂತಿ ಚಾವು ಬ್ರಹ್ಮಸೂತ್ರಗಳಲ್ಲಿ ಯಾವ ಕಾಲಕ್ಕೂ ಕೂಡ ದೇವರನ್ನ ನಮ್ಮ ಸ್ವಾಮಿ, ದಾಸೋಹಂ ತವ ದಾಸೋಹಂ ತವ ದಾಸೋಹಂ ತವ ದಾಸೋಹಂ ವಾಸುದೇವ ವಿಗತಾಹ ಸಂಘತವ ದಾಸೋಹಂ. ಪರಮಾತ್ಮ ನಾನು ನಿನ್ನ ದಾಸ ಅನ್ನೋ ತತ್ವವನ್ನು ಎಂದೂ ಮರಿಬಾರದು. ದೇವರಿಗೂ ನಮಗೂ ಇಂಥ ಒಂದು ನಂಬಿಕೆ ಇರಬೇಕು, ಇಂಥ ಒಂದು ನಂಟಿರಬೇಕು. ಅದನ್ನು ಬಿಟ್ಟ ಅಂದರೆ ಅವನ ಜೀವನ ವ್ಯರ್ಥ. ಕ್ಷತ್ರಿಯ ಶಸ್ತ್ರ ತೊರೆದರೆ ಅವನಿಗೆ ಕಳಂಕ, ಇವತ್ತು ವಿಪ್ರ ಶಾಸ್ತ್ರ ತೊರೆದರೆ ಅವನಿಗೆ ಕಳಂಕ ಅಂತ ಅಷ್ಟು ಬೋಧನೆ ಮಾಡಿದಾಗ ಸಾರಥಿ ಮಾತಾಡಿದ್ದಾನೆ, ಪ್ರದ್ಯುಮ್ನ ದಯವಿಟ್ಟು ನಾನು ತತ್ತಿರ್ಕೊಂಡ್ಬಿಡಬೇಡ, ನಿನ್ನ ಮಾತೆಲ್ಲ ನನಗೆ ಗೊತ್ತು, ಆದರೆ ನಾನು ಒಂದೇ ಒಂದು ಯೋಚನೆ, ನಿನಗೆ ನೀನು ಕೆಳಗೆ ಬಿದ್ದಾಗ ಎಚ್ಚರ ಇರೋದಿಲ್ಲ, ಆಗ ಪಾಪಿಷ್ಠ ನಿನ್ನನ್ನು ಕೊಂದ್ರೆ ಅಥವಾ ಎತ್ಕೊಂಡು ಹೋಗಿಬಿಟ್ರೆ ನಮ್ಮ ಇದಕ್ಕೆ ಭಾರಿ ಅಪಾಯ ಉಂಟು. ನಿನ್ನನ್ನು ಸ್ವಲ್ಪ ಹೊರಗೆ ಕರ್ಕೊಂಡು ಬಂದರೆ ಆ ಮೂಲಕ ನಿನಗೆ ಎಚ್ಚೆತ್ತು ಮತ್ತೆ ಯುದ್ಧ ಮಾಡಬಹುದು ಅಂತ ಕರ್ಕೊಂಡು ಬಂದೆ ಹೊರತು ನೀನು ಅವಮಾನ ಮಾಡೋ ಉದ್ದೇಶ ಇರಲಿಲ್ಲ, ದಯವಿಟ್ಟು ನನ್ನ ಕ್ಷಮಿಸು ಅಂತ ಹೇಳಿದ ತಕ್ಷಣ ಅದಾಮೇಲೆ ಆಗಲಿ, ಮೊದಲು ವಾಪಸ್ ಹೋಗು ಅಂತ ಹೇಳಿದ್ದಾರೆ. ಮೊದಲು ವಾಪಸ್ ಹೋಗು, ಯುದ್ಧ ಮಾಡಬೇಕು. ಆಫೀಸಿಂದ ಬಂದವನೇ ಸಂಧ್ಯಾನೆ ಮಾಡೋಕೆ 2 ತಾಸು ಬೇಕು. ಮತ್ತೆ ಅವನು ಆ ಕಡೆ ಕೂಡ್ತಾನೆ, ಈ ಕಡೆ ಕೂಡ್ತಾನೆ, ಸೀರಿಯಲ್ ನೋಡ್ತಾನೆ, ಏನೋ ಮಾಡ್ತಾನೆ, ಭಾರಿ ಸುಸ್ತಾದ ಲೆಕ್ಕ. ಅಷ್ಟೇ ಏಟು ತಿಂದು ಎಚ್ಚರ ತಪ್ಪಿ ಬಿದ್ದವನು ಮತ್ತೆ ತಕ್ಷಣ ಹೋಗಿ ವಾಪಸ್ಸು ಅಂತ ಹೇಳ್ತಾರೆ. ಅದು ಬಿಡಾಗಿ ಇಲ್ಲವೇ ಇಲ್ಲ. ಆಚಾರ್ಯ ಹೇಳ್ತಾರೆ, ಅತ್ಯಶಕ್ಕೇತು ನಿದ್ರಾದವು ಪುನರೇವ ಸಮಾಚರೇ. ಎಂಥ ಆಪತ್ ಬಂದರೂ ಕೂಡ ಎಚ್ಚರ ಬಂತಷ್ಟ ಮತ್ತೆ ದೇವನು ಧ್ಯಾನಿಸಬೇಕೇ ಹೊರತು ಬಿಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಬೇಸಿಕ್ ಕಮಿಟ್ಮೆಂಟ್ ಅಂತ ಕರೀತಾರೆ. ಅದು ಬೇಸಿಕ್ ಕಮಿಟ್ಮೆಂಟ್ ಆದ್ದರಿಂದ ಎಂದೂ ಬಿಡಲಿಕ್ಕೆ ಬರೋದಿಲ್ಲ. ತಕ್ಷಣ ಯುದ್ಧ ಹೊರಟಿದ್ದೇ ಕೆಲಸ. ಅಟ್ಟಚ್ಚೆ ಸಾಲು ಏನು ಕುಣಿದಾಡ್ತಾ ಇದ್ದ, ಪ್ರದ್ಯುಮ್ನೇ ಹೊಡೆದು ಬಿಟ್ಟಿದ್ದೆ ನಾನು ಅಂಥೇಳಿ ಯುದ್ಧ ಶುರು ಮಾಡ್ತಾನಾಗ ಒಳ್ಳೆ ವೀರಾವೇಶದಿಂದ ಹೋರಾಡ್ತಾನೆ. ಆ ಸಮಯದಲ್ಲಿ ಎಷ್ಟು ಜನ ಯುದ್ಧ ಮಾಡ್ತಾರೆ ಅಂದರೆ ಸಾಲ್ವನ ರಥವನ್ನೇ ಪುಡಿ ಮಾಡಿಬಿಡ್ತಾನೆ. ರಥವನ್ನು ಪುಡಿ ಮಾಡಿಬಿಟ್ಟು ಈಗ ಪ್ರದ್ಯುಮ್ನ ಮೇಲುಗೈ ಆಯ್ತಾನೆ. ತಕ್ಷಣ ಸಾಲ್ವನ ವಿಮಾನ ಇತ್ತಲ್ಲ, ಅವನು ಮೇಲುಗಡೆ ಎರಡು ಓಡಾಡ್ತಾ ಇದ್ದ, ವಿಮಾನಕ್ಕೆ ಜಂಪ್ ಮಾಡಿ ಮತ್ತೆ ಮೇಲೆ ಹಾರಾಡ ಯುದ್ಧ ಶುರು ಮಾಡಿಬಿಡ್ತಾನೆ. ಅಲ್ಲಿಂದ ಯುದ್ಧ ಮಾಡ್ತಾ ಇದ್ದಾಗಲೇ ಪ್ರದ್ಯುಮ್ನ ಹೆದರೋದಿಲ್ಲ, ಕೆಳಗೆ ಇವನು ಮೇಲೆ ಅವನು, ಇಲ್ಲಿಂದ ಮೇಲೆ ನೋಡ್ಕೊಂಡು ಯುದ್ಧ ಮಾಡಬೇಕು ಪಾಪ, ಆದರೂ ಹೆದರೋದಿಲ್ಲ. ಚೆನ್ನಾಗಿ ಯುದ್ಧ ಮಾಡ್ತಾನೆ, ಸಾಲ್ವರಾಜನನ್ನು ಜೋರಾಗಿ ಹೊಡಿತಾನೆ. ಆಗ ಸಾಲ್ವರಾಜ ಮೂರ್ಛಿತನಾಗಿ ಬಿದ್ದ ಅಂತ ಹೇಳಿದ್ದಾರೆ. ಅವನಿಗೆ ಸಾವಿಲ್ಲ ವರದಿಂದ, ಆದರೆ ಮೂರ್ಛೆ ಬರಬಾರ್ದಂತೇನೂ ಇಲ್ಲ, ಮೂರ್ಛಿತನಾಗಿ ತಪ್ಪು ವಿಮಾನದಲ್ಲಿ ಹಾಗೆ ಬಿದ್ದುಬಿಟ್ಟನಂತೆ. ಶಿವದ್ಯುಮ್ನಿಗೆ ಭಾರಿ ಸಮಾಧಾನ ಆಯಿತು, ನನ್ನ ಹೊಡೆದ ಸೇರಿ ತೀರಿಸಿಕೊಂಡ್ಬಿಟ್ಟೆ ಅಂತ ಹೇಳಿಬಿಟ್ಟು ಖುಷಿಯಾಯ್ತಂತೆ. ಅಷ್ಟೊತ್ತಿಗೆ ಇದು ಕೆಳಗೆ ಯುದ್ಧ ನಡೀತಾ, ಸೈನಿಕದ ಯುದ್ಧ ನಡೀತಾನೆ ಇದೆ. ಸಾಲ್ವ ಮತ್ತೆ ಹೇಳ್ತಾನೆ, ನೋಡ್ತಾನೆ, ಓಹೋ ನನ್ನ ಕೃಷ್ಣನ ಮೇಲೆ ದ್ವೇಷ ಸಾಧಿಸ್ತಕ್ಕಂಥವನು, ಅವನ ಮಗನಿಗೆ ಸೋತು ಬಿಟ್ಟನಲ್ಲ ಅಂತಕ್ಕಂಥ ರೊಚ್ಚಿನಿಂದ ತಾನು ಉಪಾಸನೆ ಮಾಡಿದ್ದ ದೈವವನ್ನು ಮಾಡಿಕೊಂಡು ವರವನ್ನು ಉಪಯೋಗ ಮಾಡಿಕೊಂಡು ಬಿಟ್ಟು ಮತ್ತೆ ಜೋರ ಹೊಡೆಯಲು ಶುರು ಮಾಡ್ತಾನೆ. ಪ್ರದ್ಯುಮ್ನ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅಂಥ ಪೆಟ್ಟುಗಳನ್ನು ಮೇಲಿಂದ ಮೇಲೆ ಹೊಡಿತಾನೆ. ಆಗ ಪ್ರದ್ಯುಮ್ನ ಯೋಚನೆ ಮಾಡಿದನಂತೆ, ಇನ್ನು ನಾನು ತಡ ಮಾಡಿ ಪ್ರಯೋಜನ ಇಲ್ಲ, ಇವನ್ನ ಕೊಲ್ಲಬೇಕು ಅಂತ ತೀರ್ಮಾನ ಮಾಡಿ ಅಮೋಘಂ ಶರಮಾದದೇ ಅಂತ ಹೇಳಿದ್ದಾನೆ. ಒಂದು ಬಾಣವನ್ನು ತಗೊಂಡಂತೆ, ಆ ಬಾಣ ತಗೊಂಡು ಹೊಡೆದ ಅಂದರೆ ಅವನು ಸಾಯಲೇಬೇಕು ಅಂತ ಬಾಣ. ಅಚ್ಚಾ ಕೃಷ್ಣ ಹೇಳ್ತಾನೆ, ನಾನು ಕೊಟ್ಟ ಬಾಣ ಅವನಿಗೆ ಅಂತ ಹೇಳಿದ್ದಾನೆ. ವಿಶೇಷ ಒಂದು ಅತ್ಯಂತ ಆಪತ್ಕಾರದಲ್ಲಿ ಉಪಯೋಗಿಸುವಂತ ಕೊಟ್ಟಿದ್ದಂತೆ, ಅದನ್ನು ತಗೊಳ್ತಾ ಇದ್ದಾನೆ. ಅದನ್ನು ಬಿಟ್ಟ ಅಂದರೆ ಅವನಿಗೆ ಗೆಲುವು ಖಚಿತ, ಸಾಲ್ವ ಸಾಯಲೇಬೇಕು ಅಂತ ಬಾಣ ಅದು. ಇನ್ನೇನು ಹುಡ್ತಾ ಇದ್ದಾನೆ ಅದಕ್ಕೆ. ಅಷ್ಟೊತ್ತು ಸರಿಯಾಗಿ ಅಶರೀರವಾಣಿ ಆಯ್ತಂತೆ. ಅಶರೀರವಾಣಿ ಅಂದರೆ ವಾಯುದೇವರು ಬಂದು ಹೇಳೋ ಮಾತದು ಅಂತ. ಪ್ರದ್ಯುಮ್ನ, ಆ ಬಾಣ ಪ್ರಯೋಗ ಮಾಡಬೇಡ ಅಂತ ಹೇಳಿದ್ದ. ಆ ಬಾಣ ಪ್ರಯೋಗ ಮಾಡಬೇಡ, ಕಾರಣ ಇಷ್ಟೇ, ಆ ಬಾಣ ಕೃಷ್ಣ ಕೊಟ್ಟ ಬಾಣ, ಸಾಲ್ವ ಸಾಯಲೇಬೇಕು ಅದಕ್ಕೆ. ಆದರೆ ಕೃಷ್ಣ ಸಂಕಲ್ಪ ಮಾಡಿದ್ದಾನೆ, ನಾನು ಕೊಲ್ತೇನೆ ಅಂತ ಸಂಕಲ್ಪ ಮಾಡಿದ್ದಾನೆ. ಕೃಷ್ಣನ ಸಂಕಲ್ಪ ಇರೋದು ನಾನು ಕೊಲ್ಲಬೇಕು ಅಂತೇಳಿ. ಆತ ಬಾಣ ಕೊಟ್ಟಿದ್ದಾನೆ, ಹೊಡೆದ್ರೆ ಅವನು ಸಾಯಬೇಕು. ಕೃಷ್ಣನ ಸಂಕಲ್ಪಕ್ಕೂ ಕೃಷ್ಣನ ಬಾಣಕ್ಕೂ ವಿರೋಧ ಬರಹಾಗಬಾರದು. ಆದ್ದರಿಂದ ಆ ಬಾಣ ಪ್ರಯೋಗ ಮಾಡಬೇಡ, ವಾಪಸ್ ಇಟ್ಟುಬಿಡು ಅಂತ ಹೇಳಿದನಂತೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಇದು ಸ್ವಲ್ಪ ಸೂಕ್ಷ್ಮ ವಿಚಾರ ಇರುವಂತ. ಸರಿ, ಅಕಸ್ಮಾತ್ ಹೊಡೆದ್ರೆ ಏನಾಗ್ತಿತ್ತು ಅಂತ ಪ್ರಶ್ನೆ. ಈಗ ಅಶರೀರವಾಣಿ ಬರ್ತಿದ್ರೆ ಹೊಡೆದ್ರೆ ಏನಾಗ್ತಿತ್ತು? ಈಗ ಎರಡರಲ್ಲಿ ಒಂದಾಗಬೇಕು, ಇಲ್ಲ ಸಾಯಬೇಕು ಅಥವಾ ಸಾಯಬಾರದು. ಸಾಯಬೇಕು ಬಾಣ ಅಂಥದ್ದು, ಸತ್ತ ಅಂತ ಇಟ್ಕೊಳ್ಳಿ, ಕೃಷ್ಣರ ಸಂಕಲ್ಪ ಹೋಯ್ತು. ಇಲ್ಲ, ಕೃಷ್ಣರ ಸಂಕಲ್ಪ ನಡೀಬೇಕು ಅಂತ ಹೇಳಿದ್ರೆ ಸಾಯದೇ ಹೋಗಿಬಿಟ್ರೆ ಬಾಣ ಸತ್ಯ ಅಂತ ಹೊರಟೋಯ್ತ. ಇಲ್ಲ, ಬಾಣ ಅಮೋಘ ಅನ್ನೋ ಕೀರ್ತಿ ಹೋಯ್ತು, ಇಲ್ಲ ಕೃಷ್ಣರ ಸಂಕಲ್ಪ ಹೋಯ್ತು, ಎರಡೂ ಒಳ್ಳೆಯದಲ್ಲ. ಎರಡರಲ್ಲಿ ಯಾವ್ದು ಸೋತರೂ ಕೂಡ ಅದು ದೊಡ್ಡದು ಅಲ್ಲವೇ ಅಲ್ಲ. ಅದಕ್ಕೇನು ಮಾಡಬೇಕು? ಅದಕ್ಕೆ ಅವ್ರು ಹೇಳಿದ್ರಂತೆ, ಈ ಬಾಣ ಪ್ರಯೋಗ ಮಾಡಲಿಕ್ಕೆ ಹೋಗಬೇಡ, ಅದನ್ನು ಬಿಟ್ಟುಬಿಡು ಅಂತ ಹೇಳಿದ್ದಾರೆ. ಆಗೊಂದು ಸಮಸ್ಯೆ ಬಂತು. ಒಳ್ಳೆ ಚೆನ್ನಾಗಿದೆ ಲೆಕ್ಕ, ಈಗ ಅವನು ನೋಡಿದ್ರೆ ಹೊಡಿತಾ ಇದ್ದಾನೆ, ಈ ಬಾಣ ಹೊಡೆದೇ ಹೋದರೆ ಅವನ ಬಾರಾಗ ದಾರಿ ನನಗೆ ಬೇರೆ ಯಾವುದೂ ಇಲ್ಲ. ಕೃಷ್ಣ ಸಂಕಲ್ಪ ಅಂತ ಸುಮ್ಮನೆ ಕೂತು ನನಗತ್ತಿ ಏನಾಗಬೇಕು ಅಂತ ಅನಿಸುತ್ತೆ ತಾನೇ. ಈಗ ಅದು ಉಪಯೋಗಿಸ್ಬೇಡ, ಅವ್ರ ಮನೆಗೆ ಊಟಕ್ಕೆ ಹೋಗಬೇಡಿ, ನಮ್ಮ ಮನೆಗೆ ಹಾಕೋದಿಲ್ಲ, ಏನು ಮಾಡಬೇಕಾಗಿದ್ರೆ? ಈಗ ಎರಡೂ ಇಲ್ಲ ಅಂತಾಯ್ತಲ್ಲ, ಅದು ಸೊಲ್ಯೂಷನ್ ಕೊಡಬೇಕಲ್ಲ, ಅದಕ್ಕೆ ದೈವಿ ಸೊಲ್ಯೂಷನ್ ಅಂದರೆ ಹಾಕಿ. ಅವ್ರು ಹೇಳ್ತಾರೆ, ಪ್ರದ್ಯುಮ್ನ ಯೋಚನೆ ಮಾಡಬೇಡ, ಅದನ್ನು ಸಾಲ್ವ್ ಮಾಡ್ತೇನೆ ಅಂತ ಹೇಳಿದರೆ. ನಾನು ಸಾಲ್ವ್ ಮಾಡ್ತೇನೆ, ಯೋಚನೆ ಮಾಡಬೇಡ, ಅದನ್ನು ಏನು ಮಾಡ್ತೇನೆ ಗೊತ್ತೇನು, ಸುಮ್ಮನೆ ಇಟ್ಕೋ ಸಾಕು, ಒಂದು ನಿಮಿಷಕ್ಕೆ ನೋಡಿ ಏನಾಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ ದೈವಿಕ ಸಂಕೇತಗಳು ನಮಗೆ ಗೊತ್ತಿಲ್ಲದ ಹಾಗೆ ಏನು ಕೆಲಸ ಮಾಡುತ್ತೆ ಅಂತ ಹೇಳೋದು ಸಾಕ್ಷಿ. ಅದು ಇದ್ದಕ್ಕಿದ್ದ ಹಾಗೆ ನೋಡಿ ಏನು ಮಾಡ್ತೇನೆ ಅಂತ ಹೇಳಿದ್ದಾರೆ. ನೋಡ್ತಾ ಇದ್ದಾನೆ, ವಾಯುದೇವರು ಸಾಲ್ವನ ಹತ್ರ ಹೋಗ್ತಾರೆ, ಅವನಿಗೆ ಪ್ರೇರೇಪಣೆ ಮಾಡ್ತಾ ಇದ್ದಾರೆ. ಈಗ ಏನಂತ, ಇದ್ದಕ್ಕಿದ್ದ ಬುದ್ಧಿ ಬದಲಾಯ್ತಂತೆ ಸಾಲ್ವಂದು. ನಾನೆಂಥವನು, ಇವನೆಂಥವನು, ನನ್ನ ಸ್ಟೇಟಸ್ ಏನು, ಇವನ ಸ್ಟೇಟಸ್ ಏನು, ಎಷ್ಟು ದೊಡ್ಡವನು ನಾನು, ಕೃಷ್ಣನ ಕೊಲ್ಲಕ್ಕೆ ಅಂತ ಹೊರಗಿರ ತಗೊಂಡು ಬಂದವನು ಇವನು, ಆಫ್ಟರ್ ಆಲ್ ಕೃಷ್ಣನ ಮಗ, ಇವನ ಮೇಲೆ ಯುದ್ಧ ಮಾಡ್ತಾ ಹೋದರೆ ಏನು ಉಪಯೋಗ ನನಗೆ? ನೋಡಿ ಯಾವ ಥರ ಭಾವನೆ ಬರ್ತಾ ಇದ್ದೀವಿ, ಯುದ್ಧ ಮಾಡಿ ಏನು ಉಪಯೋಗ? ಅಕಸ್ಮಾತ್ ಸೋತರೆ ನನ್ನ ಮರ್ಯಾದೆ ಹೋಯಿತು, ಗೆದ್ದರೆ ಏನು ಮರ್ಯಾದೆ ಬರೋದಿಲ್ಲ. ಏ ಹುಡುಗನ ಕೈಯಲ್ಲಿ ಗೆದ್ದ ಅಂತಾಗುತ್ತೆ ಅಷ್ಟೇ, ಏನು ಉಪಯೋಗ ಇಲ್ಲ. ವೀಕ್ ಟೀಮ್ ಮೇಲೆ ಗೆದ್ದರೂ ಏನು ಕ್ರೆಡಿಟ್ ಏನು ಬರೋದಿಲ್ಲ. ಸೋತರ ಮರ್ಯಾದೆ ಮಾತ್ರ ಸಾಕಷ್ಟು ಹೋಗ್ತದೆ, ಗೆದ್ದರೆ ಮರ್ಯಾದೆ ಬರೋದಿಲ್ಲ. ಇವನೇನು ಇಟ್ಕೊಟ್ರೆ ಏನು ಮಾಡೋದು ನಾನೀಗ? ಇವನ ಜೊತೆ ಯುದ್ಧ ಮಾಡಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ಯುದ್ಧ ಮಾಡಬೇಕು ಕೃಷ್ಣನ ಮೇಲೆ. ಬಾಲಕಲಹೇನಚ ಹಿಮನೇನ, ಈ ಹುಡುಗನ ಮೇಲೆ ಯುದ್ಧ ಮಾಡೋದು ಬಿಟ್ಟೋದು ಏನು ಪ್ರಯೋಜನ ಇಲ್ಲ, ಇದು ಕೀರ್ತಿ ಹಾಳಾಗುತ್ತೆ ಅಂತ ತಿಳ್ಕೊಂಡವನು ಘೋಷಣೆ ಮಾಡಿದನಂತೆ, ಯುದ್ಧ ಸಾಕು ಬಂದರೆ ಮನೆಗೆ ಹೋಗೋಣ ಅಂತ ವಾಪಸ್ ಹೋಗಿಬಿಟ್ಟಂತೆ. ಯುದ್ಧ ಮುಗಿಸಿ ವಾಪಸ್ ಹೋಗಿದ್ದೆ ಕೆಲಸ ಅಲ್ಲಿಂದ. ಅಂದರೆ ಯಾವ ಥರ ದೈವಿಕ ಪ್ರೇರಣೆ ಬರ್ತದೆ ಯೋಚನೆ ಮಾಡಿ. ಎಷ್ಟೋ ಜನ ಮನಸ್ಸು ಬಿಡುತ್ತೆ, ಇದಕ್ಕೆ ಈ ಕಡೆ ಹೋಗಬೇಕು ಅಂದ್ಕೊಂಡಿರ್ತೇವೆ, ಬೇಡ ನಾಳೆ ಹೋದ್ರೆ ಆಯಿತು, ಬೇರೆ ಕಡೆ ಚೇಂಜ್ ಮಾಡಿಬಿಡ್ತಾರೆ. ಹೇಗಾಯ್ತಾರೆ ನಮಗೆ ಗೊತ್ತಾಗೋದಿಲ್ಲ. ಅದು ದೇವತೆ ದೇವತೆಗಳು ನಮ್ಮ ಕರ್ಮಕ್ಕೆ ತಕ್ಕಂತೆ ಮತಿ ಪ್ರೇರಿಸುವವಳು ಪಾರ್ವತೀ ದೇವಿ ಅಂತ ಹೇಳ್ತಾರಲ್ಲ, ಆ ತರಹ ದೇವತೆಗಳ ಕೈಯಲ್ಲಿ ನಮ್ಮ ಬುದ್ಧಿ ಇದೆ. ಧಿಯೋ ಯೋನಃ ಪ್ರಚೋದಯಾತ್. ಇದು ನಮಗೆ ಅರ್ಥವಾದರೆ ಇಂಥ ಪ್ರಸಂಗ ನಮಗೆ ಎಷ್ಟೋ ಸತ್ ಬರುತ್ತೆ ದಿವಸದಲ್ಲಿ. ಇರೋನ್ ಕತೆ ಏನೋ ಮಾಡಕ್ ಹೋಗ್ತೇವೆ, ಏನೋ ತಲ್ಲಕ್ಕೆ ಹೋದ್ರೆ ಮರ್ತೇ ಬಿಟ್ಟಿದ್ದೆ, ಯಾತಕ್ಕೆ ಬಂದೆ ನೆನಪಿರೋದಿಲ್ಲ ಅವನಿಗೆ, ಬಿಟ್ಟೆ ಬಿಡ್ದೆ ಎಂದೋ ನೆನಪಾಗ್ತದೆ, ಅವತ್ತು ಅದಕ್ಕೆ ಹೋಗಿದ್ದೆ, ಇವತ್ತು ನೆನಪಾಗತ್ತೆ, ಏನು ಮಾಡೋದು ಅಂತ ಹೇಳಿದ್ದೆ. ಇವೆಲ್ಲ ಯೋಚನೆ ಮಾಡ್ತಿದ್ರೆ ಬುದ್ಧಿ ನಮ್ಮ ತಲೆಯಲ್ಲಿದ್ದರೂ ಕೂಡ ಅದರ ಕಂಟ್ರೋಲ್ ಮಾತ್ರ ನಮ್ಮ ಕೈಯಲ್ಲಿಲ್ಲ. ಇದು ಬಲ್ಪ್ ಇಲ್ಲಿದ್ದರೂ ಕೂಡ ಸ್ವಿಚ್ ಇಲ್ಲಿಲ್ಲ, ಸ್ವಿಚ್ ಎಲ್ಲೋ ಇರುತ್ತೆ. ಬುದ್ಧಿ ಇಲ್ಲಿಟ್ಟಿದ್ದಾನೆ ಪರಮಾತ್ಮ, ಸ್ವಿಚ್ ಸನಾತ್ ಇಟ್ಕೊಂಡಿದ್ದಾನೆ. ಬುದ್ಧಿರು ಬುದ್ಧಿಮತಾಮಸ್ಮಿ, ಅವ್ರು ಹೇಳಿದಾರ ಕೇಳ್ತೇವೆ ಅಂತ ಹೇಳೋದಕ್ಕೆ ಇದಕ್ಕಿಂತ ಯೋಚನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಕೆಲಸದ್ದು ಹೋಗಿರ್ತೇವೆ, ಇನ್ನೇನು ಗ್ಯಾರಂಟಿ ಸೆಟ್ ಮಾಡ್ಕೊಂಡಿರ್ಕೊಂಡಿರ್ತೇವೆ, ಏನೋ ಕೆಲಸ ಆಗಿರುತ್ತೆ, ದೊಡ್ಡವ್ರು ಬೈತಾರೆ ಗ್ಯಾರಂಟಿ ತಿಳ್ಕೊಂಡಿರ್ತೇವೆ. ಆದ್ರೆ ಬಯ್ಯೋದೇ ಇಲ್ಲ, ಕೇಳಿದ್ರೆ ಅವತ್ತು ಹೋಗ್ಲಿಕ್ಕೆ ಹೋಗ್ಲಿಲ್ಲ ಹೋದಲ್ಲಿ ಭಾರಿ ಒಳ್ಳೇದಾಯ್ತು ಬಿಡು, ಬೇರೆ ರೀತಿ ಕೆಲಸ ಆಯ್ತು ಅಂತ ಹೇಳಿಬಿಡ್ತಾರೆ. ಇವನು ಶಾಕ್ ಇವನು, ಇವನು ಹೋಗಿಲ್ಲ ತಪ್ಪಾಗಿದೆ ಅಂತ ಬೈತಾರೆ ಅಂತ ತಿಳ್ಕೊಂಡ್ರೆ ಹೊಗಳು ಬಿಡ್ತಾರೆ, ಒಳ್ಳೇದಾಯ್ತು ಬಿಡು ಅಂತ ಹೇಳಿಬಿಡ್ತಾರೆ. ನಾನು ಹೇಳಿದ್ದೇನೆ ಹೋಗೋದು ಒಳ್ಳೇದಾಯ್ತು, ಎಲ್ಲಿ ಹೋಗ್ಬಿಟ್ಟೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ಅಂತ ಅದು ಬೇರೆ ಜೊತೆಗೆ, ಎಲ್ಲಿ ಹೋಗ್ಬಿಟ್ಟಿದ್ದು ತಿಳ್ಕೊಂಡ್ಬಿಟ್ಟು ಹೋಗಲಿಲ್ಲ ತಾನೆ ಸದ್ಯ ಪುಣ್ಯ ಅಂತ ಹೇಳ್ತಾನೆ. ಕೆಲಸರ್ತೆ ಕೆಲಸ ಮಾಡ್ಕೊಂಬಂದು ಎಲ್ಲ ಮಾಡಿರ್ತಾನೆ ಪಾಪ, ಕೇಳಿದ್ರೆ ಬಾಯಿ ಬಂದ ಬೈದು ಬಿಡ್ತಾನೆ ನಡಿ ಅಂತೇಳಿ. ಯಾಕೆ ತಲೆ ಐಟೆ ಮಾಡಿದೆ ಅದು ಬೇರೆ ಜೊತೆಗೆ, ಕೆಲಸ ಮಾಡ್ಕೊಂಡು ಬಂದಿದ್ದಂದ್ರೆ ತಲೆ ಐಟೆಕ್ ಮಾಡಿದೆ ಬಯಸ್ಕೊಳ್ಳು, ಯಾಕೆ ಆಗತ್ತೆ ನಮಗೆ ಅರ್ಥನೇ ಆಗೋದಿಲ್ಲ. ಅದೆಲ್ಲ ಕೂಡ ಇದಕ್ಕೆ ಯಾವುದೋ ಒಂದು ರೂಲ್ ಅಂತ ಒಂದಿಲ್ಲ, ಯಾವುದೋ ಒಂದು ಸೈನ್ಸ್ ಅದಕ್ಕಿಲ್ಲ. ದೇವರ ಸಂಕಲ್ಪ ನಡೀಬೇಕೇ ಹೊರತು ನೋಬಡಿ ಕ್ಯಾನ್ ಎಕ್ಸ್ಪ್ಲೇನ್ ಆಲ್ ಸಚ್ ಥಿಂಗ್ಸ್ ಅಂತ ಹೇಳ್ತೇವಲ್ಲ, ವೆರಿ ಇಂಟ್ರೆಸ್ಟಿಂಗ್. ಮನೆಯಲ್ಲೇನೆ ನಮ್ಮ ಜೊತೆಗೇನೆ ನಮ್ಮ ಜನಗಳ ಜೊತೆಗೇನೆ ನಮ್ಮ ಮನಸ್ಸಿನ ಜೊತೆಗೇನೆ ಇಂಥ ಭಾವನೆ ಬರೋದನ್ನು ಅರ್ಥ ಮಾಡಿಕೊಂಡ್ರೆ ಭಗವದ್ ಮಹಾಭಾರತ ಹೇಳ್ತಿರೋದು ಅತ್ಯಂತ ಸತ್ಯ ಸಂಗತಿ, ನೈಜ ಸಂಗತಿ, ಎಲ್ಲ ಅನುಭವಕ್ಕೆ ಬರತಕ್ಕಂಥ ಸಂಗತಿ, ಅತ್ಯಂತ ಅನುಭವಕ್ಕೆ ಬರತಕ್ಕಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ದೇವೆ. ಅವನಿಗೆ ಆ ಭಾವನೆ ಬಂತಂತೆ, ಹೊರಟೋಗ್ಬಿಟ್ಟದ್ದು ಬಾಲಕಲಹೇನ ಕಿವನೇನ ಚೇತಿ ಅಂತ ಅನ್ಕೊಂಡಿದ್ದು ವಾಪಸ್ ಹೋಗಿದ್ದೇನೆ. ಅಷ್ಟೊತ್ತಿಗೆ ಏನಾಯಿತು ಅಂತ ಹೇಳ್ತಾರೆ, ಕೃಷ್ಣ ಬಾಣ ಕೊಟ್ಟಿದ್ದಕ್ಕೇನಾದಾಗಾಯಿತು ಅಂತ ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಮತ್ತೆ ಕೃಷ್ಣ ಹೇಳುತ್ತಾ, ನೋಡು ಪ್ರದ್ಯುಮ್ನ, ಅಮೋಘವಾದ ಬಾಣ ಇದು, ಆಪತ್ಕಾಲದಲ್ಲಿ ಉಪಯೋಗಿಸಿದರೆ ನಿನಗೇನೂ ತೊಂದರೆ ಆಗೋದಿಲ್ಲ, ಗೆಲುವು ಖಚಿತ ಅಂತ ಕೃಷ್ಣ ಹೇಳಿದ್ದ. ಇಲ್ಲಿ ನಡೆದಿದ್ದೇನೋ ವಾಪಸ್ ಹೋಗಿಬಿಟ್ಟ, ಗೆಲುವು ಬಂತಾ ಇಲ್ಲ ನೋಡಿ, ಈಗ ಗೆಲುವು ಬಂತಲ್ಲ, ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ, ಅದೇ ವಿಶೇಷ. ಆದ ಬಾಣ ಬಿಡಲಿಲ್ಲ, ಗೆಲುವು ಬಂದಿದ್ದು ಖಚಿತ. ಅದಕ್ಕೆ ಶಾಸ್ತ್ರ ಅಂದ್ರೆ ಹಾಗೆ ಅಂತ ಹೇಳಿದ್ದಾರೆ. ಶಾಸ್ತ್ರ ತಿಳಿದವನು ಏನಾದ್ರೂ ಇದು ಮಾಡೋ ಕಾರಣ ಇಲ್ಲ, ಶಾಸ್ತ್ರ ಇತ್ತು ಅಂದ್ರೆ ಸಾಕು ಗೌರವ ಗ್ಯಾರಂಟಿ. ಇವತ್ತು ಎಷ್ಟೋ ಜನ ಇರ್ತಾರೆ ಅಟ್ಯಾಕ್ ಬಲ್ಲ ಟ್ರೈ ಮಾಡಿಬಿಡ್ತಾರೆ ಹೊಡಿಬೇಕು ಅಂತೇಳಿ, ಯಾರೋ ಹೇಳ್ತಾರೆ ಅವನ ಹತ್ರ ಗನ್ ಇದೆ, ಹುಷಾರು, ರಿವಾಲ್ವರ್ ಇಟ್ಕೊಂಡಿದೆ ಅಂತ ಹೇಳಿಬಿಡ್ತಾರೆ. ಇವ್ರು ಓಟ ಅಷ್ಟೊತ್ತಿಗೆ ಅವ್ರು ಉಪಯೋಗಿಸಿದ ರಿವಾಲ್ವರ್ ರಿವಾಲ್ವರ್ ಇದೆ ಅಂತ ಅಷ್ಟೇನೆ, ಅದು AK-47 ಇದ್ದವರು ಗೋವಿಂದ ಅಂತ ಇದ್ದು ಬಿಟ್ಟರೆ ಕತೆ ಮುಗೀತು. ಹೌದಾ, ನಂಗೆ ಗೊತ್ತೇ ಇದ್ದಿಲ್ಲ ಅಂತ ವಾಪಸ್ ಹೋಗಿಬಿಡ್ತಾರೆ. ಕೆಲವು ಪದಾರ್ಥ ಉಪಯೋಗಿಸ್ಬೇಕಾಗಿಲ್ಲ, ಇದ್ರೆ ಸಾಕು, ಅಷ್ಟು ಮಹತ್ವ ಇರುತ್ತೆ. ಅದಕ್ಕೆ ಶಾಸ್ತ್ರವನ್ನು ನಾವು ತಿಳಿಯೋದೇ ಮಹಾಪುಣ್ಯ ಅಂತ ಹೇಳ್ತಾರೆ. ಅದ್ರ ಉದ್ದೇಶ್ಯತೆ ಚ ಏಮಮಂ ಯಯಿಮಂ ಧರ್ಮ್ಯಂ ಸಂಗ್ರಾಮ ಭಾವ ಸಂವಾದ ಭಾವಯೋಹು ಭಕ್ತಿಮಯಿ ಪರಾಮಕೃತ್ವ ಅಂತ ಹೇಳುತ್ತಾ, ಜ್ಞಾನಯಜ್ಞೇನ ತೇನಾಹಂ ಇಷ್ಟಶ್ಯಾಬಿತಿ ವೇಮತಿ. ಯಾರಿದನ್ನು ಕೇವಲ ತಿಳ್ಕೊತಾರೆ, ಕೇವಲ ಓದ್ತಾರೆ, ಅವರು ನನಗೆ ಭಾರಿ ಪ್ರಿಯರಾದವಂತ ಕೃಷ್ಣ ಹೇಳ್ತಾನಲ್ಲ, ಅತ್ಯಂತ ಸತ್ಯವಾದ ಸಂಗತಿ. ಕೆಲವು ಯಾರೋ ಇರ್ತಾರೆ, ಒಬ್ಬನು ಯಾರೋ ದುಡ್ಡು ಕೇಳ್ತಾನೆ ಕೊಡೋದಿಲ್ಲ ಹೋಗಂದು ಬಿಡ್ತಾನೆ, ಪಾಪ ಕೊಡೋದಿಲ್ಲ, ನಿನ್ನ ಕೈಲಿ ಏನೇ ಯೋಗ್ಯತೆ ಕೊಡೋದಿಲ್ಲ ಅಂತ ಹೇಳಿಬಿಡ್ತಾನೆ. ಎಷ್ಟು 100 ರೂಪಾಯಿ ಕೇಳಿದ್ರೆ ಕೊಡೋದಿಲ್ಲ, ಇನ್ನೊಮ್ಮೆ ಯಾರೋ ಬರ್ತಾನೆ 10,000 ಅರ್ಜೆಂಟ್ ಬೇಕಾಗಿತ್ತು ಅಂತ ಕೇಳ್ತಾನೆ, ತಗೊಳ್ಳಿ ಸರ್ ಅಂತ ಹೇಳಿಬಿಡ್ತಾನೆ. ಯಾಕೆ ಡಿಫ್ರೆನ್ಸ್ ಯಾತಕ್ಕೆ? ಅವನಿಗೆ ಕಂಡಾಬಟ್ಟೆ ಆಸ್ತಿ ಇದೆ, 10,000 ಮನೆಗಳೆಲ್ಲ ಇಟ್ಕೊಂಡಿರೋ, 10,000 ಕೇಳಿದ್ರೆ ವಾಪಸ್ ಗ್ಯಾರಂಟಿ ಕೊಡ್ತಾನ ಅವನು, ಇವನು ಕೈ ಕೊಡ್ತಾನೆ ಗ್ಯಾರಂಟಿ ಅಂತ ತಿಳ್ಕೊಂಡು ಕೊಡೋದೇ ಇಲ್ಲ. ಅವ್ರ ಆಸ್ತಿಯನ್ನು ಇವನಿಗೆ ಕೊಡೋದಿಲ್ಲ, ಆಸ್ತಿಯನ್ನು ಸೆಕ್ಯೂರಿಟಿ ಅದು ಅವನು, ಅಷ್ಟೆಲ್ಲ ಇತ್ತು ಅಂದ ಮೇಲೆ ಅವ್ನು ನಂಬಬಹುದು ಅಂತ ಅರ್ಥ. ದೇವರು ಕೊಟ್ಟಂಥ ಬಾಣ ಕೈಯಲ್ಲಿ ಇದ್ದಿದ್ದಕ್ಕೆ ಪ್ರದ್ಯುಮ್ನನಿಗೆ ಗೆಲುವು ಬಂತು, ಅಸ್ತ್ರ ಪ್ರಯೋಗ ಮಾಡದೇನೆ ಗೆಲುವು ಬಂತು ಅನ್ನೋದು ಬಹಳ ವಿಶೇಷ. ಕೃಷ್ಣ ಬಾಣ ಕೊಟ್ಟಿದ್ದ, ಪ್ರದ್ಯುಮ್ನ ಬದುಕಿದ. ನಮಗೇನು ಉಪಯೋಗ ಅಂದರೆ, ಬಾಣ ಅಂದರೆ ಪಂಚಾತ್ಮಕೋ ಮಾರುತ ಏವ ಬಾಣ ಆಚಾರ ಹೇಳುತ್ತಾರೆ. ಬಾಣ ಅಂದರೆ ವಾಯುದೇವರು ಅಂತ ಅರ್ಥ. ಅದನ್ನು ಇಟ್ಕೊಂಡಿದ್ರೆ ಎಂದೂ ಸೋಲಿಲ್ಲ. ವಾಯುದೇವರು ಅಂದರೆ ಬಾಣ, ಬಾಣ ಅಂದರೆ ಅವರ ಶಾಸ್ತ್ರ, ಅವರ ಶಾಸ್ತ್ರ ಹತ್ತಿರ ಇದ್ದರೆ ಎಂದೂ ಸೋಲು ಬರೋ ಸಂಭವ ಇಲ್ಲ. ಮಹಾನಂದ ತೀರ್ಥಸ್ಯ ಇಭಾಷ್ಯ ಭಾವಂ ಮನೋವಾಗ್ಭಿರಾವರ್ತ ಎಂತೆ ಸ್ವಶಕ್ತ್ಯ ಸುರಾಧ್ಯ ನರಾಂತ ಮುಕುಂದ ಪ್ರಸಾದಾತ್ ಇಮಂ ಮೋಕ್ಷಮೇತೆ ಭಜಂತೆ ಸದೇತಿ. ಇಷ್ಟೆಲ್ಲ ಕೃಷ್ಣ ಒಂದಷ್ಟಿಯಿಂದ ತಾನು ಯಾತಕ್ಕೆ ಹೋಗಿದ್ದೆ ಅಂತ ಹೇಳ್ತಾ ತನ್ನಿಂದ ಏನಾಯಿತು ಅಂತ ಹೇಳ್ತಾ ಇದ್ದಾರೆ. ನಾನು ಇಲ್ಲದೇನೆ ಗೆಲುವು ತಂದುಕೊಟ್ಟೆ, ನನ್ನ ಬಾಣದಿಂದ ಗೆಲುವು ತಂದುಕೊಟ್ಟೆ, ನೀವು ಮಾತ್ರ ಸೋತು ಬಂದಿದ್ದೀರಿ ಅಂದರೆ ಇದು ನನ್ನ ಸಂಕಲ್ಪ ಅಂತ ಕೃಷ್ಣ ತೋರಿಸ್ಬೇಕಾಗಿದೆ. ತಾನು ಸಂಕಲ್ಪ ಮಾಡ್ತಾ ನಡೆಯುತ್ತೆ, ಆತನ ಕೈ ಮೀರಿ ಯಾವುದೂ ನಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಒಳ್ಳೆಯ ದೃಷ್ಟಾಂತ ಇದೆ. ಅಷ್ಟು ಹೇಳಿ ಅಷ್ಟೊತ್ತಿಗೆ ನಾನು ಹೋದ್ನಲ್ಲ, ನಾನು ಹೋಗೋತಿ ಇದೆಲ್ಲ ನಡೆದಿತ್ತು ಅಂತ ಹೇಳ್ತಾನೆ ಕೃಷ್ಣ. ನಾನು ಹೋದ ಸುದ್ದಿ ಬಂತು, ಸಾಲು ಮತ್ತೆ ವಾಪಸ್ ಬಂದ ಅಂತ ಹೇಳ್ತಾನೆ. ನಾನು ಹೋದೆ, ಸಾಲು ವಾಪಸ್ ಬಂದ, ಇವರನ್ನೆಲ್ಲ ಕಳಿಸ್ತೇನೆ ನಾನು, ಹೋಗಿ ನಿಮ್ಮ ಕೆಲಸ ಮುಗೀತು ಅಂತ ಕಳಿಸಿಬಿಟ್ಟೆ. ನನಗೂ ಸಾಲ್ವನಿಗೂ ಯುದ್ಧ ಶುರುವಾಯಿತು, ನೋಡಿದೀಯಾ, ಭಾರಿ ಯುದ್ಧ ಶುರುವಾಯಿತು. ಸಾಲ್ವ ಸಾಮಾನ್ಯನಲ್ಲ, ವಿಚಿತ್ರ ಯುದ್ಧ ಶುರು ಮಾಡಿಬಿಟ್ಟ ಅಂತ ಹೇಳ್ತಾನೆ ಕೃಷ್ಣ. ವಿಚಿತ್ರ ಯುದ್ಧ ಶುರು ಮಾಡಿದ, ಆ ಯುದ್ಧ ಶುರು ಮಾಡ್ತಾ ಮಾಡ್ತಾ ಮಾಯೆಯನ್ನು ಉಪಯೋಗಿಸಿಬಿಟ್ಟ ಅಂತ. ಕೃಷ್ಣನ ಮೇಲೆ ಮಾಯೆ, ಇದು ವಿಶೇಷ. ದೇವರ ಮೇಲೆ ಮಾಯ ಮಾಡೋದು ಎಂಥ ಆಶ್ಚರ್ಯ ಇದು. ದುಷ್ಟರುಗಳು ಎಷ್ಟು ವಿಚಿತ್ರ ರೀತಿ ಮಾಡ್ತಾರೆ ಅಂತ ಸಾಕ್ಷಿ. ಇಲ್ಲಿ ತಮಾಷೆ ಜ್ಞಾಪಕ ಮಾಡ್ಕೋಬೇಕು ನಾವು. ನೋಡು, ಬಾಣ ಕೊಟ್ಟಿದ್ದೇನೆ, ಸಭೆ ಬಂದಾಗ ಉಪಯೋಗಿಸು, ಗೆಲ್ತಿ ಅಂತ ಕೃಷ್ಣ ಹೇಳಿದ್ನಲ್ಲ. ರಾಘವೇಂದ್ರ ಸ್ವಾಮಿಗಳು ಹಾಗೆ ಮಾಡಿದ್ರು. ಯಾರೋ ವೆಂಕಣ್ಣ, ಯಾವನೋ ಸಣ್ಣ ಪಾಪ ಹುಡುಗ, ಅನಾಥ ಹುಡುಗ ಅವನು, ಪಾಪ ಅನಾಥನಾಗಿ ಬೆಳೆದಿದ್ದ, ಓದಿಲ್ಲ, ಬರಹ ಇಲ್ಲ, ಏನೂ ಇಲ್ಲ. ಆದವಾನಿಗೆ ಅವೆಲ್ಲ ರಾಯರು ಹೊರಟಿದ್ರು. ತಕ್ಷಣ ಯಾರು ಪಾದಪೂಜೆ ತುಂಬ ಜನ ಬಂದಿದ್ರು. ಇವನು ಗುಂಪಿನ ಸೇರ್ಕೊಂಡಿದ್ದ ಪಾಪ, ಎಲ್ಲರೂ ಪ್ರಸಾದ ಎಸ್ಕೊಂಡು ಹೊರಟೋಗ್ಬಿಟ್ರು. ಇವನು ಬಂದ, ನಿಂತ್ಕೊಂಡ ಹಾಗೆ ಪಾಪ, ಅತ್ಕೋತ ನಿಂತ್ಕೊಂಡ. ರಾಯರು ನೋಡಿದರು, ಏನು ಅಂತ ಕೇಳಿದರು. ನನಗೇನು ಗತಿ ಇಲ್ಲ, ಏನೂ ಇಲ್ಲ ಅಂಥೇಳಿ ದುಃಖ ಪಡ್ತಿದ್ರು ಹೇಳಿದರು. ಅವ್ರು ಹೇಳಿದರು, ಆಯ್ತು ಯೋಚನೆ ಮಾಡಬೇಡ, ಮಂತ್ರಾಷ್ಟ್ರತಿ ಕೊಟ್ಟಿದ್ದು ಆಪತ್ತು ಬಂದಾಗ ನಮಗೆ ಜ್ಞಾಪಕ ಮಾಡ್ಕೋ ಅಂತ ಹೇಳಿದರು. ನೋಡಿ, ಕೃಷ್ಣ ಹೇಳಿದ ಮಾತು ಹೇಗಿದೆ, ಇವರು ಹೇಳಿದ ಮಾತಿದೆ. ಆಪತ್ತು ಬಂದಾಗ ಜ್ಞಾಪಕ ಮಾಡ್ಕೋ ಅಂತ ಹೇಳಿದರು. ಆಯಿತು ಅಂಥೇಳಿ ಅವ್ರು ಹಾಗೆ ರಿಸರ್ವ್ ಮಾಡಿಕೊಂಡಿದ್ದ ಪಾಪ ಅದನ್ನು. ನಾವಾಗಿದ್ದ ಅವತ್ತೇ ರಾಘವೇಂದ್ರ ಅಂತ ಕೂಯ್ಬಿಟ್ರೆ ಕೆಲಸ ಗುದಾಗ್ತಿತ್ತು. ನಾವು ಕೊಟ್ಟಷ್ಟ ಇದು ಮಾಡಿದರೆ ಹಾಗೋ ಹಾಗೆ, ವಿಶ್ವಾಸನ ತಕ್ಷಣ ಇದು ಮಾಡೋದಲ್ಲ. ಎಂದಾರು ನಮ್ಮ ಮನೆ ಬನ್ನಿ ಇಲ್ಲೇ ಬರ್ತೀವಿ ಅಂತ ಬಿಟ್ಟುಬಿಟ್ರೆ ಹಾಗೋ ಹಾಗೆ, ಹಾಗೆ ಮಾಡೋದಲ್ಲ ಅದು. ಆಯ್ತು, ತಿಟ್ಕೊಂಡಿದ್ದ ಹಾಗೆ ಪಾಪ. ಮುಂದೆ ಕಥೆ ನಮಗೆ ಗೊತ್ತು. ಆ ಸುಲ್ತಾರ ಏನು ಓದ್ತೀಯೋ ಇಲ್ವೋ, ಹೊಡೆದು ಬಿಡ್ತೇನೆ ನೋಡು ಅಂತ ಹೇಳಿದ. ಕೊಂದು ಬಿಡ್ತೇನೆ ನೋಡು, ಗಾಬರಿ ಆಯ್ತು.